யாகண்ய கல்யாண பிராப்தியம் புருஷோத்தமம் ராஷே சம்பிரம் சூர்ணபோதானபி குருன் வியாபுர்வே மானலட்சணம் அசேஷமானமே அசேஷ குருமீசேஷம் நாராயண மனாமயம் சம்பிரமிய பிரவக்ஷாமி பிரமாணானாம் ஸ்வரக்ஷணம். ಕೇವಲ ಪ್ರಮಾಣ ಅನುಪ್ರಮಾಣಗಳನ್ನು ಹೇಳಿ. ಅನುಪ್ರಮಾಣಗಳು ಎಷ್ಟು ವಿಧ? ಅನುಪ್ರಮಾಣಗಳೆಷ್ಟು? ಮೂರು. ಆಗ ಕೆಲವರು ಏನ್ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿದೆ ಅನ್ನೋ ಒಂದು ವಾದವನ್ನು ಮುಂದಿಡ್ತಾರೆ. ಇನ್ನೂ ಹೆಚ್ಚು ಪ್ರಮಾಣಗಳುಂಟು. ಅರ್ಥಾಪತ್ತಿ, ಉಪಮ, ಸಂಭವ, ಪರಿಶೇಷ ಮೊದಲಾದ ಅನೇಕ ಪ್ರಮಾಣಗಳನ್ನು ಮುಂದಿಟ್ಟಾಗ ಆಚಾರ್ಯರು ಉತ್ತರ ಕೊಟ್ಟಿರ್ತಾರೆ, ಅದ್ಯಾವುದು ಸರಿಯಲ್ಲ. ಕೆಲವು ಅದರಲ್ಲಿ ಪ್ರಮಾಣಗಳೇ ಅಲ್ಲ, ಕೆಲವು ಬೇರೆ ಪ್ರಮಾಣಗಳಲ್ಲಿ ಅಂತರ್ಭಾವ ಅಂತ ಇದೆ. ಆದ್ದರಿಂದ ಯಾವುದನ್ನು ಅಂತರ್ಭಾವ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಪ್ರತ್ಯೇಕ ಮಾಡಬಾರದು. ಯಾವುದನ್ನು ಪ್ರತ್ಯೇಕ ಮಾಡಲೇಬೇಕು ಅದನ್ನ ಅಂತರ್ಭಾವ ಮಾಡಬಾರದು. ಉದಾಹರಣೆಗೆ ಪ್ರತ್ಯಕ್ಷದಲ್ಲಿ ಅನುಮಾನವನ್ನು ಸೇರಿಸಿಬಿಡ್ತೇವೆ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಯಾಕೆ? ಪ್ರತ್ಯಕ್ಷದ ಒಂದು ಜ್ಞಾನ ಉತ್ಪಾದನೆ ರೀತಿಯೇ ಬೇರೆ, ಅನುಮಾನದಿಂದ ಬರ್ತಾ ಜ್ಞಾನ ಬರತಕ್ಕಂಥ ರೀತಿಯೇ ಬೇರೆ. ಆದ್ದರಿಂದ ಒಂದರಲ್ಲೊಂದು ಅಂತರ್ಭಾವ ಮಾಡಕ್ಕೆ ಬರೋದಿಲ್ಲ. ಅದೇ ರೀತಿ ಅನುಮಾನದಲ್ಲಿ ಆಗಮವನ್ನು ಸೇರಿಸ್ತೇವೆ ಅಂದ್ರೆ ಅದು ಸರಿಯಲ್ಲ. ಅದೇನ್ ಮಾಡಬೇಕಾಗ, ಪ್ರತ್ಯಕ್ಷ ಅನ್ನೋದೇನದು ಪ್ರತ್ಯೇಕ ಪ್ರಮಾಣ. ಅನುಮಾನವು ಪ್ರತ್ಯೇಕ ಪ್ರಮಾಣ, ಆಗಮನು ಪ್ರತ್ಯೇಕ ಪ್ರಮಾಣ. ಉಳಿದೆಲ್ಲ ಏನ್ ಮಾಡಬಹುದು, ನಾವು ಈ ಮೂರಲ್ಲೇ ಸೇರಿಸಬಹುದಾದ್ರಿಂದಾಗಿನೆ ಅದನ್ನು ಪ್ರತ್ಯೇಕ ಪ್ರಮಾಣ ಅಂತ ಹೇಳಿ ಕರಿಬೇಕಾದ ಕಾರಣ ಇಲ್ಲ ಅಂತ ಹೇಳಿ ಮೊದಲಿಗೆ ಯಾವುದನ್ನು ತಗೊಂಡ್ರು, ಅರ್ಥಾಪತ್ತಿ. ಹೆಚ್ಚು ಜನ ಉಪಯೋಗಿಸ್ತಕ್ಕಂಥದ್ದು ಅರ್ಥಾಪತ್ತಿ. ಅರ್ಥತಃ ಪ್ರಾಪ್ತಿ ಅರ್ಥಾಪತ್ತಿ, ಅದಕ್ಕೆ ಅರ್ಥ. ಅರ್ಥತಃ ಆಪ್ತಿ ಪ್ರಾಪ್ತಿ ಅರ್ಥಾಪತ್ತಿ ಅಂದ್ರೆ ಬಾಯ್ಬಿಟ್ಟು ಹೇಳಿಲ್ಲ, ಇಟ್ ಇಂಪ್ಲೈಸ್ ಅಂತ ಅರ್ಥ. ಇಂಪ್ಲಿಕೇಶನ್ ಅಂದ್ರೆ ಸರಿಯಾದ ಪದ. ಅದಕ್ಕೆ ಅದೇ ದೃಷ್ಟಾಂತ ಕೊಟ್ಟಿದೆ, ಪೀನೋ ದೇವದಂತಹ ದಿವಾರ ಭುಂಕ್ತೆ ಅಂತ ಹೇಳಿದ್ರೆ ರಾತ್ರವು ಭುಂಕ್ತೆ ಅಂತಾನೆ ಅರ್ಥ. ಕಷ್ಟಪುಷ್ಟನಾಗಿರ್ತಕ್ಕಂಥ ದೇವದತ್ತ ಅನ್ನೋ ವ್ಯಕ್ತಿ ಹಗಲು ಭೋಜನ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಭೋಜನ ಮಾಡಿರಲೇಬೇಕು ಎಂಬುದು ಸ್ಪಷ್ಟ. ಅದನ್ನ ನೋಡಿಲ್ಲ, ಅದನ್ನ ಕಣ್ಣಿಗೆ ಕಾಣೋದಿಲ್ಲ. ಆದ್ರೂ ಕೂಡ ಏನಾಗುತ್ತದೆ, ಎರಡು ಕೂಡಿಸ್ಬೇಕು ನಾವೀಗ. ಹಗಲು ಊಟ ಮಾಡೋದಿಲ್ಲ ಅಂಬುದು ಪ್ರೂವ್ಡ್ ಅಂತ ಅರ್ಥಪುಷ್ಟ ಇದ್ದವರು ಪ್ರತ್ಯಕ್ಷ ಸಿದ್ಧ. ಅದ್ಮೇಲೆ ಏನಾಗಿರ್ಬೇಕಾಗ, ರಾತ್ರಿ ಊಟ ಮಾಡಲೇಬೇಕು. ಆಕ್ಚುಲಿ ಯಾವ ಫಾರ್ಮಿ ಬಂತಿದೋ ಅನುಮಾನಕ್ಕೆ ಬಂತು, ಗೊತ್ತಾಯ್ತಾ? ಆದ್ರೆ ಅನುಮಾನದಲ್ಲಿ ಒಂದು ಹೆತ್ತುಗೂ ಎರಡು ಹೆತ್ತು ಕೊಟ್ಟಾಗ ಆಯ್ತಷ್ಟೇ. ಅದು ಹೇತು ಹೆಚ್ಚು ಸಂಖ್ಯೆ ಆದ ಮಾತ್ರಕ್ಕೇನೆ. ಅದನ್ನ ಹಬ್ಬಬ್ಬ ಅಂದ್ರೆ ಏನ್ ಮಾಡಬಹುದು, ನೀವು ಅನುಮಾನದ ವೆರೈಟಿ ಮಾಡಬೇಕೆ ಹೊರತು ಪ್ರತ್ಯೇಕ ಪ್ರಮಾಣ ಮಾಡಬಾರ್ದು, ಗೊತ್ತಾಯ್ತಾ? ಅನುಮಾನದ ವೆರೈಟಿ ಮಾಡಬೇಕು, ಪ್ರತ್ಯೇಕ ಪ್ರಮಾಣವನ್ನು ಮಾಡೋದು ಸರಿಯಲ್ಲ. ಇದನ್ನು ತಿಳಿಸಿದ್ರೆ ಹಾಗೆ ಅದನ್ನ ಆ ರೀತಿಯಲ್ಲಿ ನಾವು ಕ್ಲಾರಿಫಿಕೇಶನ್ ಕರೆಕ್ಟ್ ಆಗಿ ಹೇಳ್ತಾ ಹೋಗ್ತೇವೆ, ವಿಷಯ ಸ್ಪಷ್ಟ ಆಗ್ತಾ ಹೋಗುತ್ತೆ. ಯಾವಾಗ ಕಣ್ಣು ಸರಿಯಾಗಿರುತ್ತೋ ವಸ್ತು ಸರಿಯಾಗಿ ಕಾಣುತ್ತೆ, ಬುದ್ಧಿ ಸರಿಯಾಗಿದ್ರೆ ಸರಿಯಾದ ಯುಕ್ತಿ ಬರುತ್ತೆ. ಸೊ ಪ್ರಮಾಣದ ಕಾನ್ಸೆಪ್ಟ್ ಸರಿಯಾಗಿದ್ರೆ ಪ್ರಮೇಯದ ಕಾನ್ಸೆಪ್ಟ್ ಸರಿಯಾಗಿರುತ್ತೆ. ಬೇರೆಯವರದೆಲ್ಲ ಏನಾಯ್ತು, ಪ್ರಮಾಣದ ಕಾನ್ಸೆಪ್ಟೇ ತಪ್ಪಿದಾಗ ಏನಾಯ್ತು, ನ್ಯಾಚುರಲಿ ಪ್ರಮೇಯದ ಕಾನ್ಸೆಪ್ಟ್ ತಪ್ಪಿಹೋಯ್ತು. ಅರ್ಥ ಆಯ್ತಾ? ಪ್ರಮಾಣದ ಕಾನ್ಸೆಪ್ಟ್ ಸರಿ, ಕಣ್ಣು ಸರಿಯಾಗಿದೆಯಾ ಅಂತ ಹೇಳಿದ್ರೆ ಸರಿಯಾಗಿ. ಕಣ್ಣಿಗೆ ರೋಗ ಇದ್ದಾಗ ಹಳದಿ ಎಲ್ಲ ಹಳದಿ ಕಾಣಿಸಿರುವಾಯ್ತು ಕಾಮಾಲೆ ಇದ್ದಾಗ, ಅದು ಕಣ್ಣಿನ ದೋಷದಿಂದ ಅದು ಅನರ್ಥ. ಸೊ ದೋಷವಿಲ್ಲದ ಕಣ್ಣು ಹೇಗೆ ಸರಿಯಾದ ರೀತಿಯಲ್ಲಿ ರೂಪದ ಜ್ಞಾನ ತಂದುಕೊಡುತ್ತೋ ಅದೇ ರೀತಿಯಲ್ಲಿ ಯಾವ ಪ್ರಮಾಣದಲ್ಲಿ ಏನಿರಬಾರದು, ದೋಷಗಳಿರಬಾರದು. ಆ ದೋಷಗಳನ್ನು ಇಟ್ಟುಕೊಂಡೇ ಅವರು ಶುರು ಮಾಡಿದ್ರು, ಅದೇ ದೊಡ್ಡ ತಪ್ಪಾಯ್ತು. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ವಿಶೇಷ ಆದ್ರೆ, ಬೇರೆಯವರು ಯಾರು ಕೂಡ ಅದ್ವೈತ ವಿಶಿಷ್ಟ ಅದ್ವೈತ ಇಬ್ರು ಕೂಡ ಪ್ರತ್ಯೇಕವಾದ ಪ್ರಮಾಣ ವ್ಯವಸ್ಥೆ ಅಂತ ಮಾಡ್ಕೊಳ್ಳೇ ಇಲ್ಲ, ಆ ಡೈರೆಕ್ಟ್ ಆಗಿ ಬಾರೋ ಮಾಡಿಬಿಟ್ರು. ಅವರು ಮೀಮಾಂಸಕರಲ್ಲಿ ಮೂರು ಸಿದ್ಧ ಇದ್ದಾರೆ, ಪ್ರಭಾಕರ ಭಾಟ್ಟ ಮೀಮಾಂಸಕರು ಬಹಳ ಪ್ರಸಿದ್ಧ, ಆಮೇಲೆ ಪ್ರಭಾಕರ್, ಆಮೇಲೆ ಮುರಾರಿ ಅಂತ ಇನ್ನೊಬ್ಬ. ಅತಿ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ, ಇಬ್ಬರೇ ಪ್ರಚಾರಕ್ಕೆ ಬಂದವರು ಭಾಟ್ಟ ಮೀಮಾಂಸಕರು ಮತ್ತು ಪ್ರಭಾಕರ ಮೀಮಾಂಸಕರು ಅಂತೇಳಿ. ಅದ್ವೈತಿಗಳು ಏನ್ ಮಾಡಿದ್ರು, ವ್ಯವಹಾರೇ ಭಟ್ಟರಯ ಅಂತೇಳಿ ಅದನ್ನ ಅಡಾಪ್ಟ್ ಮಾಡಿಬಿಟ್ರು, ಆಸ್ ಇಟ್ ಇಸ್ ಅಡಾಪ್ಟ್ ಮಾಡಿಬಿಟ್ರು. ಸೊ ದೇರ್ ಫೋರ್ ಅವ್ರ ಪ್ರಮಾಣವನ್ನು ಅಡಾಪ್ಟ್ ಮಾಡಿದ್ರಿಂದ ನ್ಯಾಚುರಲಿ ಯಾವ ಡಿಫೆಕ್ಟ್ ಬಂತ ಅದರಲ್ಲಿ, ಹಾಗೆ ಒಂದು ಡಿಫೆಕ್ಟ್ ಕೂಡ ಹಾಗೆ ಬಂದ್ಬಿಡ್ತು. ಇವೇನು ಮಾಡಿದ್ರು ವಿಶಿಷ್ಟಾದ್ವೈತಿಗಳು, ಪ್ರಭಾಕರನ್ನ ಅಡಾಪ್ಟ್ ಮಾಡಿಕೊಂಡ್ರು, ಅವರ ವಾದಗಳನ್ನು ತಗೊಂಡ್ಬಿಟ್ಟು, ಹಾಗೆ ಅವ್ರ ಡಿಫೆಕ್ಟ್ ಎಲ್ಲ ಅವರಿಗೆ ಬಂತು. ಆಚಾರ್ಯ ಏನ್ ಮಾಡಿದ್ರು, ಎರಡನ್ನೂ ತಗೊಳ್ಳಿಲ್ಲ, ಮೂಲತಃ ವೇದವ್ಯಾಸರು ಹೇಳಿದ್ರು ತಗೊಂಡ್ರು, ಒಂಬತ್ತರ್ಥ ತಗೊಂಡ್ರು. ಅವಾಗ ಏನಾಯ್ತಾಗ ಕರೆಕ್ಟ್ ಆಗಿ ಬಂತು. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಅವ್ರು ತಪ್ಪಾ ಅಂದ್ರೆ ಗೊತ್ತಾಗುತ್ತೆ. ಇನ್ನೊಬ್ರು ಬಾರೋ ಮಾಡಿದಾಗ ದೋಷ ಸಮೇತ ಬಾರೋ ಮಾಡಿದ್ರಲ್ಲ, ಬೇರೆ ದಾರಿ ಇರಲಿಲ್ಲ ಅವ್ರಿಗೆ, ಅದು ತಪ್ಪಾಯ್ತು. ಏನ ಹಾಳಾಗೋಲಿ, ಯೋಚನೆ ಮಾಡ್ಬೇಕಲ್ಲ, ಪಾಪ್ಯುಲರ್ ಇರಲಿ ಬಿಡ್ಲಿ, ಸರಿ ತಪ್ಪ ಯೋಚನೆ ಮಾಡೋಕೂ ಬೇಡ. ಪಾಪ್ಯುಲರ್ ಇದ್ರೆ ಅಷ್ಟು ತೊಳಕಾಗತ್ತ ಮನುಷ್ಯ, ಗೊತ್ತಾನೆ? ಅಥವಾ ಯಾವುದು ಸರಿ ಎಂಬುದು ಯೋಚನೆ ಮಾಡಲೇ ಇಲ್ಲ ಅವರು, ಯಾವುದು ಮೆಹಾನಿಕರೇ ಅಡಾಪ್ಟ್ ಮಾಡ್ತಾ ಬಂತು. ನಾನು ಕಥಂ ತ್ರೀಣೇವ ಪ್ರಮಾಣಾನಿ ಅರ್ಥಾಪತ್ತಿ ಉಪಮಾನಯೋರಪಿ ಪೃಥಕ್ ಪ್ರಮಾಣತ್ವಾತ್ ಇತ್ಯತ ಆಹಾ. ನೋಡಿ, ಸಂಸ್ಕೃತ ಯಾವಾಗಲೂ ಶಾಸ್ತ್ರದಲ್ಲಿ ಬಹಳ ಸಿಂಪಲ್ ಸಂಸ್ಕೃತ ಇದೆ. ಟೆಕ್ನಿಕಲ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕೂಡ ಹೇಗಿರುತ್ತೆ, ಸಿಂಪಲ್ ಇಂಗ್ಲಿಷ್ ಇರುತ್ತೆ, ವಿಷಯ ಬಹಳ ಕಾಂಪ್ಲಿಕೇಟೆಡ್ ಇರುತ್ತೆ. ಲ್ಯಾಂಗ್ವೇಜ್ ಮಾತ್ರ ಹೇಗಿರುತ್ತೆ, ಸಿಂಪಲ್ ಇರುತ್ತೆ. ಯಾವುದೇ ಕಾವ್ಯ ಓದಬೇಕಾದ್ರೆ ಹೆಚ್ಚು ಸಂಸ್ಕೃತ ಸಂಸ್ಕೃತ ಜ್ಞಾನ ಬೇಕು, ಹೆಚ್ಚು ಭಾಷಾ ಜ್ಞಾನ ಬೇಕು, ಗೊತ್ತಾಯ್ತಾ? ಆದ್ರೆ ಶಾಸ್ತ್ರ ಓದಬೇಕಾದ್ರೆ ಅಷ್ಟು ಭಾಷಾ ಜ್ಞಾನ ಬೇಡ. ಬಟ್ ಏನ್ ಬೇಕು ಅದಕ್ಕೆ, ಒಳ್ಳೆ ಕ್ಲಾರಿಟಿ ಆಫ್ ಥಾಟ್ ಬೇಕು. ಅದನ್ನ ಹೇಳ ನಾನು ಕಥಂ ತ್ರೀಣೇವ ಪ್ರಮಾಣಾನಿ. ಅಲ್ಲ ಅಲ್ಲ ಅಲ್ಲ, ಜಾಸ್ತಿ ಹೋಗ್ತಾರೋ ಇನ್ನು ಕೂಡ. ಪ್ರತ್ಯಕ್ಷ, ಅನುಮಾನ, ಆಗಮ, ಉಪಲಬ್ಧಿ, ಅನುಪಲಬ್ಧಿ ಅನ್ನು ಎಷ್ಟೋ ಪ್ರಮಾಣಗಳು ಉಪಲಕ್ಷ ಶುರು ಮಾಡ್ತಾರೆ. ಅವು ಬೇಕಿಲ್ಲ, ಅದಕ್ಕೆ ಇವರೇ ಅದಿಷ್ಟು ಇವ್ರು ಒಪ್ಕೊಡ್ರಿ. ಮತ್ತೆ ಗೊತ್ತಾಯ್ತೆ, ಮೂರಕ್ಕಿಂತ ಹೆಚ್ಚು ಒಪ್ತಾರೋ ಅದು ಇಂಪಾರ್ಟೆಂಟ್. ಮುಂದೆ ಹೇಳ್ತಾರೆ ಏನ್ ತಪ್ಪಿರುತ್ತೆ ಅಂತೆಲ್ಲ, ಇಲ್ಲ ಹೇಳ್ತಾರೆ. ಉಳಿದವರು ಏನ್ ತಪ್ಪಿದೆ, ಯಾವಾಗಲೂ ಕೂಡ ಸಿದ್ಧಾಂತ ಪ್ರೂವ್ ಆಗೋದು ಯಾವಾಗ, ನಮ್ಮ ಸರಿ ಅಂತ ಹೇಳೋದು ಎಷ್ಟು ಮುಖ್ಯನೋ ಬೇರೆಯವರದನ್ನ, ತಪ್ಪು ಅಂತ ಹೇಳೋದಲ್ಲ, ತೋರಿಸ್ಬೇಕಂತ ಹೇಗೆ ತಪ್ಪು ಅಂತೇಳಿ ಅದು ತೋರಿಸ್ಕೊಡ್ತಾರೆ ಆಚಾರ್ಯ. ನನ್ನ ಕಥಂ ತ್ರೀಣೇವ ಪ್ರಮಾಣಾನಿ ಅರ್ಥಾಪತ್ತಿ ಉಪಮಾನಯೋರಪಿ ಪೃಥಕ್ ಪ್ರಮಾಣತ್ವ ಇತ್ಯತಃ ಅರ್ಥಾಪತ್ಯುಪಮೇ ಅನುಮಾ ವಿಶೇಷ. ಅರ್ಥಾಪತ್ತಿ ಮತ್ತು ಉಪಮಾ ಅಂತ ಎರಡು ಪ್ರಮಾಣಗಳು ಏನವೋ ಅನುಮಾನದ ಪ್ರಭೇದಗಳೇ ಹೊರತು ಪ್ರತ್ಯೇಕ ಪ್ರಮಾಣಗಳಲ್ಲ. ಅನುಪಪದ್ಯಮಾನ ಪ್ರಮಿತಿ ಅರ್ಥಾಪತ್ತಿ. ಅವ್ರ ಕ್ಲಾಸಿಫಿಕೇಶನ್ ಹೇಗಾಯ್ತು ಅಂದ್ರೆ, ಮನುಷ್ಯ, ಬ್ರಾಹ್ಮಣ, ಕ್ಷತ್ರಿಯ ಕ್ಲಾಸಿಫೈ ಮಾಡಿದೆ. ಮನುಷ್ಯ, ಬ್ರಾಹ್ಮಣ, ಕ್ಷತ್ರಿಯ ಅಂತೇಳಿ. ಆಕ್ಚುಲಿ ಏನ್ ಮಾಡ್ಬೇಕದನ್ನ, ಮನುಷ್ಯರಲ್ಲಿ ಮಾಡ್ಬೇಕಿತ್ತ. ಎಲ್ಲಿ ಮಾಡಿದ್ರೆ ಮನುಷ್ಯನೇ ಬೇರೆ ಮಾಡ್ಬಿಟ್ಟ. ಮನುಷ್ಯ, ಹಸು, ಪ್ರಾಣಿ ಅಂತ ಹೇಳೋದು. ಮತ್ತೆ ಮನುಷ್ಯ, ಹಸು, ಪ್ರಾಣಿ, ಬ್ರಾಹ್ಮಣ, ಕ್ಷತ್ರಿ ಕ್ಲಾಸಿಫಿಕೇಶನ್. ಅದು ಕಂಡಿದ್ದಾರೆ, ಸೂಚಿದಲ್ಲಿ ಹೇಳ್ತಾ ಹೋಗ್ಬಿಟ್ರೆ ಏನಾಗುತ್ತದ, ಕ್ಲಾಸಿಫಿಕೇಶನ್ ಅಲ್ಲ. ಅದಕ್ಕೆ ಸಿಕ್ಕ ಮಕ್ಕಳು ಕ್ಲಾಸ್ನಲ್ಲಿ ಏನ್ ಹೇಳ್ಕೊಡ್ತಾರೆ ಯಾವಾಗಲೂ ಕೂಡ ಕ್ಲಾಸಿಫೈ ದಿ ಫಾಲೋಯಿಂಗ್. ಗೊತ್ತಾಯ್ತಾ? ಯಾವ್ದು ಆಡಿದ್ರೆ ಬೇರೆ ಹಾಕ್ರಿ, ಸಿಮಿಲರ್ ಅನ್ನು ಮುಂದೆ ಸೇರಿಸ್ರಿ. ಇದೆಲ್ಲ ಯಾತಕ್ಕೆ, ಇದು ಟ್ರೈನ್ ಅಪ್ ಮಾಡ್ಲಕ್ಕೋಸ್ಕರ. ಅದನ್ನೆಲ್ಲ ಆಚಾರ್ಯರು ಅವರ ಲೋಯರ್ ಲೆವೆಲ್ ಅನ್ನ ಹೇಳ್ಕೊಟ್ರೆ ಇವತ್ತು ಹೈಯರ್ ಲೆವೆಲ್ ಕಳ್ಕೊಂಡ್ಬಿಟ್ರಿ ಬೇರೆಯವರು ಕೂಡ. ಅದಕ್ಕಾಗಿ ಪ್ರತ್ಯೇಕ ಅಂತ ಹೇಳಬೇಡಿ. ಅದನ್ನ ಮೊದಲು ಅರ್ಥಾಪತ್ತಿ ಅಂದ್ರೆ ಏನು ಅಂತ ಗೊತ್ತಾದ್ರೆ ಇಲ್ಲಿ ಅಂತರ್ಭಾವ ಮಾಡಬೇಕು, ಗೊತ್ತಾಗುತ್ತೆ. ಅರೂಪ ಪದ್ಯಮಾನ ಪ್ರಮಿತಿ ಅರ್ಥಾಪತ್ತಿ. ಅದಕ್ಕೆ ಪ್ರಮಾಣ ಪದ್ಧತಿ ಹೇಳ್ಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಅನುಪಪದ್ಯಮಾನ ಅರ್ಥದರ್ಶನ ತದುಪಾದಕೆ ಬುದ್ಧಿ ಅರ್ಥಾಪತ್ತಿ. ಜಾಸ್ತಿ ಹೇಳ್ತಾರೆ ವಿಷ್ಣುದತ್ತರಿಂದ ಹೇಳ್ಬೇಕಾದ ಆಚಾರ್ಯರು ಅರ್ಥತಃ ಪ್ರಾಪ್ತಿ ಎಂದು ಬರೀತಾರೆ. ಎಲ್ಲದಕ್ಕೆ ಅರ್ಥ ಒಂದೇನೆ. ಅನುಪಪದ್ಯಮಾನ ಪ್ರಮಿತಿ ಅರ್ಥಾಪತ್ತಿ. ಅನುಪಪದ್ಯಮಾನ ಪ್ರಮಿತಿ. ಅವನು ಏನಿದ್ದಾನೆ ಈಗ, ಪೀನ ದಪ್ಪವಾಗಿದ್ದಾನೆ. ಅಷ್ಟಾಗಿರೋ ಯೋಚನೆ ಇರಲಿಲ್ಲ, ಆದರೆ ಹಗಲೂಟ ಮಾಡೋದಿಲ್ಲ ಇದೆ. ಎರಡು ಕೂಡ ಏನಾಗಿದೆ ಈಗ, ಎರಡು ಅದೆರಡು ಒಪ್ಪಬೇಕಾದ್ರೆ ಏನ್ ಮಾಡ್ಬೇಕು ನಾವೀಗ? ಅದಕ್ಕೆ ಅನುಪಪದ್ಯಮಾನ, ವಿಥೌಟ್ ದಟ್ ಅವ್ರು ಒಪ್ಪಿಸ್ ಆಗ್ತಾರೆ. ರಾತ್ರಿ ಊಟ ಮಾಡ್ತಾನೆ ಅಂತ ಹೇಳದೆ ಹೋದ್ರೆ ಏನಾಗತ್ತಾಗ, ಅವನು ದಪ್ಪ ಇರೋದು ಪ್ರೂವ್ ಆಗೋ ಚಾನ್ಸಸ್ಸೇ ಇಲ್ಲ. ಅದಕ್ಕೋಸ್ಕರ ಅನುಪಪದ್ಯಮಾನ ವಿಥೌಟ್ ದಟ್ ಏನಾಗೋದಿಲ್ಲ, ಇದು ಪ್ರೂವ್ ಆಗಕ್ಕೆ ಬರೋದಿಲ್ಲ. ಅದರಿಂದ ಒಪ್ಪಲೇಬೇಕು ಅಂತ ಅರ್ಥ. ಸಾ ದ್ವಿವಿಧ, ಅದು ಎರಡು ವಿಧ. ಶ್ರುತ ಅರ್ಥಾಪತ್ತಿ ದುಷ್ಟಾರ್ಥಾಪತ್ತಿ ಸ್ಥಿತಿ. ಮತ್ತೆ ಅದರಲ್ಲಿ ಎರಡು ವಿಧ, ಶ್ರುತ ಅರ್ಥಾಪತ್ತಿ ದುಷ್ಟಾರ್ಥಾಪತ್ತಿ ಅಂತೇಳಿ. ಶ್ರುತ ಅರ್ಥಾಪತ್ತಿ ಅಂದ್ರೆ ಏನು, ಕೇಳಿದ ವಿಷಯದ ಬಗ್ಗೆ ಇಂಪ್ಲಾಯ್ ಮಾಡ್ಕೊಂಡ್ರೆ ಏನದು ಶ್ರುತ, ಕಂಡಿದ್ರ ಬಗ್ಗೆ ಮಾಡ್ಕೊಂಡ್ರೆ ಏನದು ದುಷ್ಟ ಅಷ್ಟೇ. ತತ್ರ ಆದ್ಯಾಯಥ ಜೀವನ್ ಚೈತ್ರೋ ಗೃಹೇ ನಾಸ್ತಿ. ಜೀವನ್ ಚೈತ್ರೋ ಗೃಹೇ ನಾಸ್ತಿ. ಮನೆ ಅಥವಾ ಮನೆ ಹೊರಟ ಈಗ ಇದ್ದಾರಾ ಅಂತ ಕೇಳಿದ, ಇಲ್ಲ ಅಂತ ಹೇಳಿದ. ಗೊತ್ತಾಯ್ತಾ? ಇಲ್ಲ ಅಂತ ಹೇಳಿದ. ಎಲ್ಲಿ ಇದ್ದಾರೆ? ಇದ್ದಾರೆ, ಬದುಕಿದ್ದಾರಾ ಇಲ್ಲ ಅಂತ ಪ್ರಶ್ನೆ ಬಂತು. ಬದುಕಿದ್ದಾರೆ, ಮನೆಯಲ್ಲಿ ಇಲ್ಲ. ಜೀವನ್ ಚೈತ್ರ, ಜೀವನ್ ಅಂತ ಏನು, ಬರೀ ಇಲ್ಲ ಅಂದ್ರೆ ಭೂಲೋಕದಲ್ಲಿ ಇಲ್ಲದೇ ಇರಬಹುದು. ಆದ್ರೆ ಜೀವನ್ ಬದುಕಿರ್ತಕ್ಕಂಥ ಚೈತ್ರ, ಮೈತ್ರ, ದೇವದತ್ತ, ಯಜ್ಞದತ್ತ ಇವೆಲ್ಲ ಏನಿವು, ನಮ್ಮ ಇಂಗ್ಲಿಷ್ ಎಕ್ಸ್ ವೈ ಜೆಡ್ ABCD ಅಂತೀವಲ್ಲ ಹಾಗೆ. ಅವನು ಮನೆಯಲ್ಲಿ ಬದುಕಿದ್ದಾನೆ, ಮನೆಯಲ್ಲಿಲ್ಲ ಅಂದ್ರೆ ಏನರ್ಥ, ಹೊರಗೆಲ್ಲ ಇದ್ದಾನೆ ಅಂತ ಅರ್ಥ. ಅದಕ್ಕೆ ಶ್ರುತವತೋ ಜೀವತೋ ಗೃಹಾಭಾವ ಪ್ರಮಿತಿ, ಮನೆಯಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ಆದರೆ ಹೊರಗೆಲ್ಲೋ ಇದ್ದಾನೆ ಅಂತ ಗ್ಯಾರಂಟಿ ಆಯ್ತು. ಅದ್ರಿಂದ ದ್ವಿತೀಯ ಯಥಾ, ಎರಡನೇದು ಜೀವತೋ ಗೃಹಾಭಾವಂ ದೃಷ್ಟವತಃ ತತ್ ಪ್ರಮಿತಿ ರೀತಿ. ಜೀವತೋ ಗೃಹಾಭಾವಂ ದೃಷ್ಟವತಃ, ಬದುಕಿದ್ದಾನೆ ಮನೆಯಲ್ಲಿ ಇಲ್ಲ ಅಂದಮೇಲೆ ಎಲ್ಲಿಗೆ ಎಂಡಾಗಬೇಕದು, ಬೇರೆ ಕಡೆ. ಇಷ್ಟು ಶ್ರವಣ, ಅದು ದರ್ಶನ. ಇಷ್ಟು ಶ್ರವಣ ಮೇಲೆ ದರ್ಶನ. ಅದೇ ರೀತಿ ತಥಾ ಬಹಿರ್ಭಾವ ಪ್ರಮಾ ಭವತಿ ಇತಿ ಸಾ ಅನುಮಾನೇ ಅಂತರ್ಭವತಿ. ಹೊಟ್ಟಿನ ಮೇಲೆ ಬದುಕಿದ್ದಾನೆ ಮತ್ತು ಮನೆಯಲ್ಲಿ ಇಲ್ಲ ಅನ್ನೋದು ಹೊರಗಿದ್ದಾನೆ ಅಂತ ಪ್ರೂವ್ ಮಾಡೋದ್ರಿಂದ ಯಾವ್ದಕ್ಕೆ ಸೇರ್ಕೊಳ್ತಿದ್ದು, ಅನುಮಾನ. ವ್ಯಾಪ್ತಿ ಇದೆ, ಇಲ್ಲವರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕಡೆ ಇರಲೇಬೇಕಲ್ಲ ಅವನು, ಇದು ವ್ಯಾಪ್ತಿ. ಇದು ಬದುಕಿದ ಮೇಲೆ ಎಲ್ಲರೂ ಕಡೆ ಇರಲೇಬೇಕು ಅಂದಮೇಲೆ ಅದು ಯುಕ್ತಿ. ಅದು ಅನುಮಾನದ ಬೇಸಿಕ್ ಫಾರಂ ಏನು, ಅದಕ್ಕೆ ವ್ಯಾಪ್ತಿ ಇರಬೇಕು. ವ್ಯಾಪ್ತಿ ಎದ್ದು ಬಿಟ್ರೆ ಅನುಮಾನ ಆಗಿಬಿಡುತ್ತೆ. ವ್ಯಾಪ್ತಿ ಇದೆ ಇದಕ್ಕೆ. ಬದುಕಿರೋ ಮನುಷ್ಯ ಒಣಗಿಲ್ಲ ಅಂದಮೇಲೆ ಹೊರಗಿರಲೇಬೇಕು. ವ್ಯಾಪ್ತಿ ಆದ್ರಿಂದ ಬೆಂಕಿ ಇದ್ದು ಧೂಮ ಇದ್ದ ಮೇಲೆ ಬೆಂಕಿ ಇರಲೇಬೇಕು ಅಂಬುದು ಹೇಗೆ ಖಚಿತವಾದ ಇನ್ಫರೆನ್ಸ್, ಅದೇ ರೀತಿ ಇದು ಕೂಡ ಅದೇ ಫಾರಂ ಇರೋದ್ರಿಂದ ಅನುಮಾನ ಅಂತಾನೆ ಕರೀಬೇಕು. ಇವತ್ತು ಬಹಿರಸ್ತಿ ಅನುಮಾನ ಪ್ರತ್ಯಕ್ಷದಲ್ಲಿ ವೆರೈಟಿ ಇಲ್ವೇನು ಇವತ್ತು? ಇವತ್ತು ಕ್ಲಾಸಿಫೈ ಮಾಡಬೇಕು. ಕಣ್ಣು ಪ್ರತ್ಯಕ್ಷ, ಕಿವಿ ಪ್ರತ್ಯಕ್ಷ, ಅದು ಬೇರೆ ಬೇರೆ ಮಾಡ್ತೀವಿ ನಾವೀಗ. ಪ್ರತ್ಯಕ್ಷದಲ್ಲಿ ವಿವಿಧ ಅಂತ ಹೇಳ್ತೇವೆ. ಪ್ರತ್ಯಕ್ಷ ಕಣ್ಣು, ಆಮೇಲೆ ಬೇರೆ ಮಾಡೋದು ಕಿವಿ, ಶಬ್ದ, ಮೂಗು, ಬಾಯಿ ಮಾಡಿಬಿಟ್ಟು ಏನಾಗುತ್ತಾಗ. ಪ್ರತ್ಯಕ್ಷದ ವೆರೈಟಿ ಅಂತ ಹೇಳ್ಬೇಕು, ಅನುಮಾನದ ವೆರೈಟಿ. ಪ್ರತ್ಯೇಕ ವೆರೈಟಿ ಒಪ್ಕೊಂಡಿದ್ದೇವೆ ನಾವೀಗ ಪ್ರಮಾಣದಲ್ಲಿ ವೆರೈಟಿ ಒಪ್ಕೊಂಡಿವಿ ಅಷ್ಟೇ. ಹೌದು, ಯಾವ್ದು ಉದಾಹರಣೆ ಹೇಳಿ, ಯಾವ್ದು ಬೇಕಾಯ್ತು ಈಗ? ಎರಡಿಗೆ ಒಂದು ಜೀವ ಬದುಕಿದ್ದಾನೆ, ಇದೇನಿದು ಬದುಕಿದ್ದಾನೆ ಎಂಬುದೇನದು? ಅವನು ಶ್ರವಣ, ಅವ್ರಿಗೆ ಬದುಕಿರೋದು ಕಂಡಿಲ್ಲ ನಮಗೆ, ಅವ್ರು ಹೇಳ್ತಾರೆ ಬದುಕಿದ್ದಾರೆ, ಗೊತ್ತಾಯ್ತಾ? ಅದು ಶ್ರವಣ. ಆಮೇಲೆ ಮನೆಯಲ್ಲಿ ಇಲ್ಲ, ಅದೇನದು? ಸರಿ, ಮನೆಯಲ್ಲಿ ಇಲ್ಲ, ಕಾಣ್ತಾ ಇಲ್ಲ ಈಗ. ಅದು ಪ್ರತ್ಯಕ್ಷ, ಇದು ಆಗಮ, ಇದು ಪ್ರತ್ಯಕ್ಷ. ಅದ್ರ ಮೇಲೆ ಬೇಸಾಯ್ತು ಈಗ. ಹಾಗಿದ್ರೆ ಎರಡು ಸರಿ ಹೋಗ್ಬೇಕಾದ್ರೆ ಏನಾಗ್ಬೇಕೀಗ? ಹೊರಗಿರ್ಲೇಬೇಕು ಅವನು. ಅದೇನಾಯ್ತು? ಅದು ಅನುಮಾನ ಅಷ್ಟೇ. ಆದ್ರಿಂದ ಯೋಚನೆ ಇಲ್ಲ. ಯಾವುದೇ ಒಂದು ಇದಕ್ಕೆ ಅನುಮಾನ ಅಂತ ಬಂದ ತಕ್ಷಣ ಏನಾಗಿರ್ಬೇಕು? ಅದಕ್ಕೊಂದು ಬೇಸ್ ಬೇಕೇ ಬೇಕು. ಆ ಬೇಸ್ ಏನಾಗಿರ್ಬೇಕು? ಭೌತಿಕ ವಿಚಾರವಾಗಿದ್ರೆ ಪ್ರತ್ಯಕ್ಷ, ಅತೀಂದ್ರಿಯ ವಿಷಯವಾಗಿದ್ರೆ ಆಗಮ ಅಷ್ಟೇ. ಇನ್ನು ಕಾಣ ವಿಷಯವಾಗಿದ್ರೆ ಪ್ರತ್ಯಕ್ಷ, ಕಾಣದೇ ಇರೋ ವಿಷಯ ಬದುಕಿದ್ದಾವ ನಮ್ಗೆ ಗೊತ್ತಿಲ್ಲ, ಹೇಳಿದ ಮಾತು ಕೇಳಿ ಗೊತ್ತಾಗ್ತಿದೆ ಅಷ್ಟೇ. ಆದ್ರಿಂದ ಅದು ಆಗಮ, ಅಲೌಕಿಕ ಆಗಮ ಅಷ್ಟೇ. ಜೀವನವತ್ತೆ ಸತಿ ನೋಡಿ ಹೇಗೆ ಮಾಡಿದ್ರೆ, ಜೀವ ವಿಮತೋ ಬಹಿರಸ್ತಿ ಅನುಮಾನ ಅಂತ ಹೇಳಿದ್ರಲ್ಲ, ಫಾರಂ ಕೊಡಿ ಅಂದ್ರೆ ವಿಮತೋ ವನ್ಹಿಮ ಪರ್ವತ ವನ್ಹಿಮಾನ್ ಧೂಮವತ್ವಾತ್ ಅಂತ ಹೇಗೆ ಹೇಳುತ್ತೇವೋ, ವಿಮತೋ ದೇವದತ್ತ ಬಹಿರಸ್ತಿ ಜೀವನವತ್ವೇ ಸತಿ ಗೃಹೇ ಅಸತ್ವಾತ್, ಜೀವನವತ್ವೇ ಸತಿ ಗೃಹೇ ಅಸತ್ವಾತ್ ಹೇತು ಬಂತಲ್ಲ ಫಾರಂ ಧೂಮಾತ್ ಅಂತ ಹೇಳಿದಾಗ, ಜೀವನವತ್ವೇ ಸತಿ ಗೃಹೇ ಅಸತ್ವಾತ್, ಜೀವನವೂ ಇದೆ ಮನೆಯಲ್ಲೂ ಇಲ್ಲ ಅಂದಮೇಲೆ ಯಥಾ ನಾನೇ ಆಗೋ ಹಾಗೆ. ಇವತ್ತು ನಿಮ್ಮ ಇವನ್ ಮನೆಯಿಂದ ಹೊರಗೆ ಬಂದಾನೆ ಕೇಳ್ತಿರೋದು, ನಿಮ್ಮ ಮನೆಯಲ್ಲಿ ಇದ್ದಾರಂತೆ ಕೇಳಿ, ಮನೆಯಿಂದ ಹೊರಗೆ ಬಂದಿದ್ದಾನೆ ಅವನೀಗ, ತಾನು ಮನೆಯಲ್ಲಿಲ್ಲ, ತಾನು ಬದುಕಿದ್ದಾನೆ, ಹೇಗೆ ಹೊರಗಿದ್ದಾನೋ ಅದೇ ರೀತಿ ಅವನು ಆಗಿದ್ದಾನೆ ಅಷ್ಟೇ. ಆ ದೃಷ್ಟಿಯಿಂದ ನಮ್ಮ ತಂದೆ ದೃಷ್ಟಾಂತ ಇದೆ. ಸಾದೃಶ್ಯ ಪ್ರಭಾ ಸಾಧನಂ ಉಪಮಾನಂ, ಉಪಮಾನ ಅಲಂಕಾರದಲ್ಲಿ ಉಪಮಾ ಬೇರೆ, ಉಪಮಾಲಂಕಾರ ಚಂದ್ರನಂತೆ ಮುಖ ಅಂದು ಬಿಡ್ತಾರೆ, ಅವೆಲ್ಲ ಸಿಂಹದಂತೆ ಒಟ್ಟು ಅಂತಾರೆ, ಇವೆಲ್ಲ ಏನವು ಅಲಂಕಾರ, ಇದು ಅಲಂಕಾರ ಅಲ್ಲ ಪ್ರಮಾಣ ಇದು. ಇದು ಉಪಮಾನ ಅಂದ್ರೆ ಉಪಮಾನ ಅಂದ್ರೆ ಒಂದೇ ಇದು. ಸಾದೃಶ್ಯ ಪ್ರಮಾ ಸಾಧನಂ ಉಪಮಾನಂ, ಸಾದೃಶ್ಯ ಪ್ರಮಾ ಸಾಧನಂ ಉಪಮಾನಂ, ಸಾದೃಶ್ಯದ ತಿಳುವಳಿಕೆ ತಂದುಕೊಡತಕ್ಕಂತ ಪ್ರಮಾಣಕ್ಕೆ ಏನಂತ ಕರಿಬೇಕು? ಉಪಮಾನ ಅಂತ ಇವ್ರು ಕರೆಯೋದು. ಸಾದೃಶ್ಯದ ತಿಳುವಳಿಕೆಯನ್ನ ತಂದುಕೊಡತಕ್ಕಂತ ಪ್ರಮಾಣ ಉಪಮಾನ. ತತ್ ತ್ರಿವಿಧಂ, ಅದು ಮತ್ತೆ ಮೂರು ವಿಧ. ಇಲ್ಲಿ ತಮಾಷೆ ಅಂದ್ರೆ ಇಲ್ಲಿ ವೆರೈಟಿ ಮಾಡ್ತಾರೆ, ಅದೇ ವೆರೈಟಿ ಅಲ್ಲಿ ಮಾಡಿದ್ರೆ ಆಗೋಯ್ತು, ಹೌದಲ್ಲ? ಉಪಮಾನದಲ್ಲಿ ಮತ್ತೆ ವೆರೈಟಿ ಮಾಡೋದು, ಅನುಮಾನದಲ್ಲಿ ವೆರೈಟಿ ಮಾಡಿಕೊಟ್ರೆ ಸಿಂಪಲ್ ಆಗುತ್ತೆ, ಜಾಸ್ತಿ ಮಾಡೋ ಕಾರಣ ಇಲ್ಲ. ಹೇಳ್ತಾ ಎಲ್ಲ ಹೇಳ್ತಾರೆ ಈಗ, ಹೇಳ್ತಾರೆ ಈಗ ಮೂರು ಕ್ಲಾಸಿಫೈ ಮಾಡಿ ಒಂದೂರಿಗೆ ಎಕ್ಸಾಂಪಲ್ ಕೊಡ್ತಾರೆ. ಮೂರು ವಿಧ ಉಪಮಾನ. ಗೃಹ್ಯಮಾಣೆ ಸ್ಪರ್ಯಮಾಣ ಪ್ರತಿಯೋಗಿಕ ಸಾದೃಶ್ಯ ಪ್ರಮಾ ಸಾಧನಂ ಯಥಾ, ಗೃಹ್ಯಮಾಣೆ ಸ್ಪರ್ಯಮಾಣ ಪ್ರತಿಯೋಗಿಕ ಸಾದೃಶ್ಯ ಪ್ರಮಾ ಸಾಧನಂ. ಗೃಹ್ಯಮಾಣೆ ಒಂದು ವಸ್ತುವನ್ನ ಕಂಡ, ಅದರಲ್ಲಿ ಏನ್ ಮಾಡಿದ? ಸ್ಪರ್ಯಮಾಣ ಪ್ರತಿಯೋಗಿಕ ಸಾದೃಶ್ಯ ಪ್ರಮಾ ಸಾಧನಂ, ನೆನಪು ಮಾಡಿಕೊಂಡ. ಒಂದು ವಸ್ತು ನೋಡಿದ್ದು ಒಂದು ವಸ್ತು, ಜ್ಞಾಪಕ ಆಗಿದ್ದು ಒಂದು ವಸ್ತು, ಜ್ಞಾಪಕಾದ ವಸ್ತುವಿನ ಸಾದೃಶ್ಯ ಇದರಲ್ಲಿ ಕಂಡ, ಅದಕ್ಕೇನಂತಾರೆ ಉಪಮಾನ ಅಂತಾರೆ. ಅದು ಹೇಗೆ ಅಂದ್ರೆ, ಯಥಾ ಗಾಂ ದೃಷ್ಟ, ಒಂದು ಹಸುವನ್ನ ಕಂಡ, ವನಂ ಗತಸ್ಯ, ಹಸು ನೋಡಿದ ಕಾಡಿಗೆ ಹೋದ. ಗೃಹ್ಯಮಾನ ಗವಯೇ, ಒಂದು ಕಾಡು ಹಸು ಕಾಣಿಸ್ತೇನೆ, ಈ ಹಸು ನೋಡಿ ಕಾಡಿಗೆ ಹೋದ, ಅಲ್ಲಿ ಹಸು ಕಾಣಿಸ್ತೇನೆ ತಕ್ಷಣ ಅಂದ್ಕೊಂಡ. ಸ್ಪರ್ಯಮಾಣ ಗೋ ಸಾದೃಶ್ಯ, ತಾನು ಕಂಡ ಗೋವಿನ ಸ್ಮರಣೆ ಮಾಡಿಕೊಂಡ, ಇದು ಕಾಣ್ತಿರೋ ಗೋ, ಅದು ಕಂಡ ಗೋ, ಗೋ ಸದೃಶ್ಯೋ ಎಂ ಗವಯ, ತೀರ್ಮಾನ ಮಾಡಿಕೊಂಡ. ಓ, ಇದು ಹೇಗಿದೆ, ಗೋವಿದ್ದಾಗಿದೆ ಇಲ್ಲ ಅನ್ಕೊಂಡ, ಗೊತ್ತಾಯ್ತಾ? ಇದಕ್ಕೇನಂತಾರೆ ಉಪಮಾನ. ಒಂದು ವೆರೈಟಿ ಉಪಮಾನ ಇದೆ, ಇನ್ನೊಂದು ವೆರೈಟಿ ಇದೆ. ಈಗ ಎಷ್ಟೋ ದಿನ ಹೇಳ್ಬೇಕಾದ್ರೆ ಹಾಗೇನೆ, ಯಾವ್ದೋ ಪದಾರ್ಥ ಬಂದಿದ್ದೆ ಹೇಗಂತಾರೆ, ಇದು ನೋಡಿ ಏನಪ್ಪ ಆಗಿರುತ್ತೆ ನೋಡು ಅಂತ ತಕ್ಷಣ ಹೋಗ್ತಾರೆ. ಒಂದು ವಸ್ತು ತೋರಿಸಿದ ಮೇಲೆ ಆಗಿರುತ್ತೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ಅದೇ ಉಪಮಾನ. ಗೃಹ್ಯಮಾಣ ಪ್ರತಿಯೋಗಿಕ ಸ್ಪರ್ಯಮಾಣಗತ ಸಾದೃಶ್ಯ ಪ್ರಮಾ ಸಾಧನಂ, ಸ್ಪರ್ಯಮಾಣ ಪ್ರತಿಯೋಗಿಕ ಗೃಹ್ಯಮಾಣಗತ ಸಾದೃಶ್ಯ ಜ್ಞಾನಂ ಯಥಾ. ಇನ್ನೊಂದು ಗೃಹ್ಯಮಾಣ ಪ್ರತಿ ಸಾದೃಶ್ಯ ಅಂದ್ರೆ ಏನು? ಸಿಮಿಲಾರಿಟಿ ಅಷ್ಟೇ. ಯಾವ್ದು ಯಾವ್ದು ಲಕ್ಷಣ? ಒಂದು ವ್ಯತ್ಯಾಸ ಇದೆ ಈಗ, ಎಮ್ಮೆಗೂ ಕಾಡೆಮ್ಮೆಗೂ ಏನಿದೆ? ಏನಿದೆ? ಸಾದೃಶ್ಯ ಇದ್ದೇ ಇದೆ, ಹೋಗ್ತಾರೆ. ಬಟ್ ಎರಡು ಒಂದೇ ಅಲ್ಲ, ಎರಡು ಒಂದೇ ಆಗಿರೋ ಕಾಡೆಮ್ಮೆ ಅಂತ ಕರಿತಿರ್ಲಿಲ್ಲ, ಹೋಗ್ತಾನೆ. ಕಾಡೆಮ್ಮೆ ಅಂತ ಕರಿತಿರ್ಲಿಲ್ಲ, ಆದ್ರಿಂದ ಸಾದೃಶ್ಯನೂ ಇದೆ ಪ್ಲಸ್ ವ್ಯತ್ಯಾಸ ಇದೆ. ಎಲ್ಲ ಮನುಷ್ಯರಲ್ಲೂ ಸಾದೃಶ್ಯ ಇದೆ, ಮನುಷ್ಯ ಎಲ್ಲ ಒಂದಾಗಿದ್ರೆ ಆ ರೀತಿ ಸಾದೃಶ್ಯ ಇರೋದು ಬೇರೆ, ವಸ್ತು ಒಂದಾಗೋದೇ. ಉಪಮಾನ ಯಾತಕ್ಕೆ ಉಪಯೋಗಿಸ್ತಾರೆ ಅಂತ ಕೇಳಿದ್ರೆ, ಒಂದು ವಸ್ತು ನೋಡಿಲ್ಲ, ನೋಡದೇ ಇರೋ ವಸ್ತುವನ್ನು ನೋಡಿಸ್ಬೇಕು, ತಿಳಿಸ್ಬೇಕಾಗಿದೆ. ಈಗ ಅದಕ್ಕೇನ್ ಮಾಡ್ತಾನೆ? ಕಂಡ ವಸ್ತು ಹೇಳ್ತಾನೆ, ನೋಡಿ ಇದು ನೋಡಿದೆಯಲ್ಲಪ್ಪ ಹೀಗಿದೆ ನೋಡು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಇದು ನೋಡಿದೆಯಲ್ಲ ಅದು ಹೀಗಿದೆ. ಅವಾಗ ಏನಾಯ್ತು ಅಂದ್ರೆ ಅರ್ಥ ಆಗ್ಲಿಕ್ಕೆ ಸರಿಯಾಯ್ತು. ಇದು ಉಪಮಾನದ ಪರ್ಪಸ್ ಅವ್ರು ಹೇಳೋ ಪ್ರಕಾರ, ಗೊತ್ತಾಯ್ತಾ? ಎಲ್ಲ ಅಷ್ಟೇ ಇರ್ಬೇಕು, ಎಲ್ಲ ಅವರೇ ಆಗ್ಬಿಡ್ತಾರೆ, ಎಲ್ಲ ಇದ್ಬಿಟ್ರೆ ಏನಾಗುತ್ತದ? ಇದೇ ಆಗ್ಬಿಡತ್ತೆ, ಹಸಿವೆ ಆಗ್ಬಿಡತ್ತ. ಹೌದು ಹೌದು. ಈಗ ನೋಡಿ, ಗೃಹ್ಯಮಾಣ ಪ್ರತಿಯೋಗಿಕ ಸ್ಪರ್ಯಮಾಣಗತ ಸಾದೃಶ್ಯ ಪ್ರಮಾ ಸಾಧನಂ, ಗೃಹ್ಯಮಾಣದಲ್ಲಿರತಕ್ಕಂತಹ, ಗೊತ್ತಾಯ್ತಾ, ಪರಮ ಸ್ಪರ್ಯಮಾಣಗತವಾದಂತಹ ಸಾದೃಶ್ಯ, ಗೃಹ್ಯಮಾಣ ಪ್ರತಿಯೋಗಿಕವಾದ ಸಾದೃಶ್ಯ, ಸ್ಪರ್ಯಮಾಣಗತವಾದ ಸಾದೃಶ್ಯ, ಗೃಹ್ಯಮಾಣ ಪ್ರತಿಯೋಗಿಕ. ಪ್ರತಿಯೋಗಿಕ ಅಂದ್ರೆ ಗೊತ್ತಿದೆ ಈಗಾಗಲೇ, ಯಾವುದು ಸಂಬಂಧಪಟ್ಟಂತೆ ಹೇಳ್ತೇವೆ ಅದೇನು ಪ್ರತಿಯೋಗಿ ಅಷ್ಟೇ. ಅದಕ್ಕೆ ಸದೃಶ್ಯವಾದ ಪರಮ ಅಲ್ಲಿ ಕಂಡಿದ್ದು ಗೃಹ್ಯಮಾಣ ವಸ್ತು ಗವಯ, ಅದರಲ್ಲಿ ಏನ್ ಮಾಡಿಕೊಂಡ, ಅದರತಕ್ಕಂಥ ಸಾದೃಶ್ಯವನ್ನು ತಿಳ್ಕೊಂಡ, ಆ ಜ್ಞಾನದಿಂದ ಈ ಜ್ಞಾನ ಪಡ್ಕೊಂಡ. ಸ್ಪರ್ಯಮಾಣ ಪ್ರತಿಯೋಗಿ ಗೃಹ್ಯಮಾಣಗತ ಸಾದೃಶ್ಯ ಜ್ಞಾನಂ, ಅದರಿಂದ ಸ್ಪರ್ಯಮಾಣಗತವಾದ ವಸ್ತುವಿನ ಸಾದೃಶ್ಯ, ಸ್ಪರ್ಯಮಾಣ ವಸ್ತುವಿನಲ್ಲಿ ಒಂದು ಸಾದೃಶ್ಯ ಇತ್ತು, ಅದೇನದು ಸ್ಪರ್ಯಮಾಣ ಗತ ಸಾದೃಶ್ಯ. ಆಮೇಲೆ ಎದುರಿ ಕಂಡ ಅದು ಗೃಹ್ಯಮಾಣ, ಅದು ಸ್ಮರಣೆ ಮಾಡಿಕೊಳ್ಳೋದು ಸ್ಪರ್ಯಮಾಣ, ಎದುರಿ ಕಾಣೋದು ಗೃಹ್ಯಮಾಣ, ಸ್ಮರ್ಯಮಾಣದಲ್ಲಿರೋದು ಸ್ವರ್ಯಮಾಣಗತ, ಸ್ಮರ್ಯಮಾಣಗತ ಸಾದೃಶ್ಯ, ಇದು ಗೃಹ್ಯಮಾಣಗತ ಸಾದೃಶ್ಯ. ಸ್ಮರ್ಯಮಾಣಗತವಾದ ಸಾದೃಶ್ಯವನ್ನ ಗೃಹ್ಯಮಾಣಗತ ಸಾದೃಶ್ಯದೊಂದಿಗೆ ಮ್ಯಾಚ್ ಮಾಡಿದಾಗ ಓ ಎರಡು ಒಂದೇ ರೀತಿ ಇದೆ ಅಂತ ಅನ್ಕೊಂಡ. ಅದೆರಡು ಎರಡು ವೆರೈಟಿ ಹೇಗೆ ಅಂದ್ರೆ, ಯಥಾ ಗಾಮನುಹೂಯ ವರಂ ಕತಸ್ಯ ಗವಯೇ ಗೋ ಸಾದೃಶ್ಯ ಜ್ಞಾನಂ ಸ್ಮರ್ಯಮಾಣೆ ಗವಿ ಗೃಹ್ಯಮಾಣ ಗವಯ ಪ್ರತಿಯೋಗಿ ಸಾದೃಶ್ಯ ಪ್ರಭಾ ಸಾಧನಂ ಗೋ ಸದೃಶೋಯಂ ಗವಯ ತಸ್ಮಾತ್ ಗವಯ ಸದೃಶೋಸೌ ಗೋಹು ಇತಿ. ಮಲ್ಲಿಗದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ಗೋ ಸದೃಶೋಯಂ ಗವಯ ಅಷ್ಟೇ ತಿಳ್ಕೊಂಡ, ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ. ಹೌದು, ಬದ್ಲು ಗೋನ್ ಕಂಡಿದ್ದ. ಸಾಮಾನ್ಯ ಗೋ ಕಾಣ ಚಾನ್ಸ್ ಜಾಸ್ತಿನೋ ಗವಯ ಕಾಣ ಚಾನ್ಸ್ ಜಾಸ್ತಿನೋ? ಯಾಕೆ, ನಾವಿರೋದಿಲ್ಲಿ ಭೂಮಿ ಗ್ರಾಮದೊಳಗೆ, ಗ್ರಾಮದಲ್ಲಿ ಏನಿರುತ್ತೆ, ಗೋ ಇರುತ್ತೆ. ಅದನ್ನು ಕಂಡ, ಕಾಡಿಗೆ ಹೋದ, ಅಲ್ಲಿ ಅದು ಅಂತ ಅದನ್ನು ಕಂಡ. ಅವ ಓ ನಾನು ಕಂಡ ಗೋವಿನಂತೆ ಈ ಗವಯ ಇದೆ, ದೇರ್ಫೋರ್ ಇದಕ್ಕೂ ಗೋವಿನಂತಹ ಪ್ರಾಣಿ ಅಷ್ಟೇ ತೀರ್ಮಾನ ಮಾಡಿದ್ದೇನೋ, ಗೋವಿನಂತಹ ಪ್ರಾಣಿ. ಅದೇ ರೀತಿಯಲ್ಲಿ ಎರಡು ಮಾಡಿಕೊಂಡ, ಗೋ ಸದೃಶೋ ಎಂ ಗವಯ ತಸ್ಮಾತ್ ಗವಯ ಸದೃಶೋಶೋ ಗೋವು. ಈ ಗವಯ ಗೋಸಂತೆ ಇರೋದ್ರಿಂದ ಗೋ ಗವಯದಂತೆ ಇದೆ. ಈ ರೀತಿ ಮಾಡ್ಕೊಳ್ಳೋದಕ್ಕೆ ಎರಡನೇ ವೆರೈಟಿ ಅನುಮಾನ, ಉಪಮಾನ. ಮೊದಲೇ ವೆರೈಟಿ ಅದಂತೆ, ಬರೀ ಗೋ ಗವಯ ತಿಳ್ಕೊಂಡ ಮೊದಲೇ ವೆರೈಟಿ, ಗೋ ಗವಯ ಎರಡು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡ ಎರಡನೇ ವೆರೈಟಿ. ನಿರ್ದೋಷಂ ವಾಕ್ಯಂ ಸಾದೃಶ್ಯ ಪ್ರಮಾ ಸಾಧನಂ ಯಥಾ ಯಥಾ ಗೌಹು ಗವಯಸ್ ತಥಾ ಇತಿ. ಮೂರನೇ ವೆರೈಟಿ ಏನು ಅಂದ್ರೆ, ಯಥಾ ಗೌಹು ಗವಯಸ್, ಕಂಡಿದ್ದಲ್ಲ ಇದು, ಯಾರು ಹೇಳಿಬಿಟ್ರು ಗವಯ ಬೇಕೇನಪ್ಪ ಗೋ ಇದ್ದಾಗಿರುತ್ತೆ ಅಂತ, ಇದರಿಂದ ಜ್ಞಾನ ಬಂತು. ಮೂರನೇ ವೆರೈಟಿ ಅಂತಿದ್ದು, ಮೂರು ವೆರೈಟಿ ಮಾಡ್ಕೊಂಡ. ಆಕ್ಚುಲಿ ಏನಿವೆಲ್ಲ, ಆಕ್ಚುಲಿ ಒಂದೇ ಇದು, ಒಂದನ್ನ ಬೇರೆ ಫಾರ್ಮನ್ನ ಹೇಳ್ತಿದ್ದಾನೆ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಅದು ಕಂಡಿದ್ರಿಂದ ಬಂದ ಜ್ಞಾನ, ಕೇಳಿದ್ರಿಂದ ಬಂದ ಜ್ಞಾನ ಅಷ್ಟೇನೆ. ಕಂಡಿದ್ರಿಂದ ಬಂತು, ಕೇಳಿದ್ರಿಂದ ಬಂತು. ಈ ರೀತಿ ಒಂದೊಂದೇ ಮಾಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ, ಒಂದೊಂದೇ ಪ್ಯಾಕ್ ಮಾಡ್ತಾ ಅವ್ರಿಗೆ ಪ್ಯಾಕಿಂಗ್ ಆಗೋದೇ ಇಲ್ಲ. ಟೇಪ್ ರೆಕಾರ್ಡ್ ಒಂದು ಪ್ಯಾಕ್ ಮಾಡಿದ, ಮತ್ತೆ ಇನ್ನೊಂದು ಪ್ಯಾಕ್ ಮಾಡಿದ, ಅದು ಪ್ಯಾಕಿಂಗ್ ಇನ್ನೊಂದಲ್ಲಿ ಇಟ್ಟ, ಮತ್ತೆ ಈ ಮಾಡ್ತಾ ಅವ್ರ ಪಡಿ ಸಾ ಇನ್ಫೈನೈಟ್ ಆಗೋಗ್ಬಿಡುತ್ತೆ. ಅದು ಪ್ಯಾಕಿಂಗ್ ಅಂತ ಕರೆಯೋದಿಲ್ಲ ಅದನ್ನ. ಏನ್ ಮಾಡ್ಬೇಕು ಯಾವಾಗಲೂ ಕೂಡ ಪ್ಯಾಕಿಂಗ್ ಕಾನ್ಸೆಪ್ಟ್ ಇರೋದು ಮಿನಿಮೈಸ್ ಮಾಡ್ಬೇಕಂತ, ಕಾಂಪ್ಯಾಕ್ಟ್ ಆಗ್ಬೇಕು. ಕಾಂಪ್ಯಾಕ್ಟ್ ಮಾಡಿದ ಹೋದ್ರೆ ಪ್ಯಾಕಿಂಗ್ ಅರ್ಥನೇ ಇಲ್ಲ. ಇವನ್ನೇ ಸರಿ ಏನ್ ಮಾಡ್ತಿದ್ದಾರೆ, ಡೈಲ್ಯೂಟ್ ಮಾಡ್ತಾ ಹೋಗ್ತಿದ್ದಾರೆ. ನಿರ್ದೋಷ ವಾಕ್ಯಂ ಸಾದೃಶ್ಯ ಪ್ರಮಾ ಸಾಧನಂ ಯಥಾ ಗೌಹು ಗವಯಸ್ತಥಾ ತದೇತತ್ರಯಂ ಕ್ರಮೇಣ ಪ್ರತ್ಯಕ್ಷಾತ್ ಅಂತರ್ಭೂತಂ. ಇದು ಆಕ್ಚುಯಲಿ ಮೂಲತಃ ತಗೊಂಡ್ರೆ ಬೇಸಿಕಲಿ ಎಲ್ಲಿ ಬರುತ್ತಿದೋ, ಜ್ಞಾನ ಬಂದಿದ್ದೇನೋ ಗೋ ಸಾದೃಶ್ಯವಾದದ್ದು ಗೋ ಸಾದೃಶ್ಯ ಇರೋದ್ರಿಂದ ಇದು ಅದು ಅಂತ ಹೇಳಿದ್ರಿಂದ ಮೇಲೆ ಎಲ್ಲಿ ಬರೋದು ಆಚಾರ, ಅದಕ್ಕೆ ಏನ್ ಹೇಳ್ಬಿಟ್ರೆ ಅದನ್ನ ಉಪಮಾ ಅಂತ, ಅನುಮಾ ಅಂತಾನೆ ಹೇಳ್ಬಿಟ್ರು. ಹನುಮಾದ್ರೆ ಸೇರಿಬಿಡುತ್ತೆ. ಇನ್ನು ನೀವು ಕ್ಲಾಸ್ ಬೇರೆ ಬೇರೆ ಮಾಡ್ಕೋತೀಯಾ, ಬೇರೆ ಬೇರೆ ಸೇರಿಸ ಅಷ್ಟೇನೆ. ಯಾಕೆ ವಿಮತ್ ಗೌಹು ಗವಯ ಸದೃಶ್ಯ, ಇದು ಯುಕ್ತಿ ಫಾರಂ ಇತ್ತಂದ್ರೆ ಹೀಗಾಗುತ್ತೆ. ವಿಮತೋ ಗೌಹು ಗವಯ ಸದೃಶ್ಯ ಗವಯಗತ ಸಾದೃಶ್ಯ ಪ್ರತಿಯೋಗಿತ್ವ. ಗವಯಗತ ಸಾದೃಶ್ಯಕ್ಕೆ ಪ್ರತಿಯೋಗಿಯಾಗಿರೋದ್ರಿಂದ ಈ ಗೋ ಏನಾಗಿದೆ, ಗವಯ ಸದೃಶ್ಯವಾಗಿದೆ. ಅಥವಾ ಗವಯ ಏನಾಗಿದೆ, ಗೋ ಸದೃಶ್ಯವಾಗಿದೆ. ಯೋ ಯದ್ಗತ ಸಾದೃಶ್ಯ ಪ್ರತಿಯೋಗಿ ಸಹ ತತ್ ಸದೃಶ್ಯ ಯಥಾ ಯಮೋ ಯಮಾಂತರೇಣ ಇತಿ ಪ್ರಯೋಗ ಸಂಭವ. ಇಲ್ಲಿ ದೃಷ್ಟಾಂತ ಯಾವುದು ಅಂದ್ರೆ, ಯೋ ಯದ್ಗತ ಸಾದೃಶ್ಯ ಪ್ರತಿಯೋಗಿ ಸಹ ತತ್ ಸದೃಶ್ಯ, ಯಾವನು ಯಾವುದರ ಸಾದೃಶ್ಯಕ್ಕೆ ತಕ್ಕಂತೆ ಇರ್ತಾನೋ ಅವನು ಅದಕ್ಕೆ ಸದೃಶ್ಯವಾಗಿರ್ತಾನೆ. ಹೇಗೆ, ಯಮೋ ಯಮಾಂತರೇಣ, ಇದು ಪಜಿತಿ ಕೆಲಸ. ಒಬ್ಬ ಯಮ ಇನ್ನೊಬ್ಬ ಯಮ ಇದ್ದ ಹಾಗೆ ಅಂತ, ಯಮ ಅಂದ್ರೆ ಅದಲ್ಲ, ಟ್ವಿನ್ ಅಂತ ಅರ್ಥ. ಇದು ಟ್ವಿನ್ ನಲ್ಲಿ ಒಬ್ಬನಿಂದ ಹೇಗಿರ್ತಾರೆ, ಇದೊಬ್ಬರು ಯಮ. ಯಮ ಶಬ್ದಕ್ಕೆ ಟ್ವಿನ್ ಅಂತಾನು ಅರ್ಥ, ಯಮಳರು ಯಮ ಅಂತ ಕರೀತಾರೆ. ಅದು ಯಮೋ ಯಮಾಂತರೇಣ, ಇಬ್ಬರಲ್ಲಿ ಟ್ವಿನ್ಸ್ ಅಲ್ಲಿ ಒಬ್ಬರನ್ನು ಕಂಡುಬಿಟ್ರೆ ಏನಾಯ್ತು, ಒಬ್ಬರು ಕಂಡ್ರೆ ಏನಾಗುತ್ತೆ ಅಲ್ಲಿಗೆ, ಇನ್ನೊಬ್ರು ಹೇಗಿದ್ದ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಅದೇ ರೀತಿ ಗೋವು ಅದು ಗವಯಗಳು ಹೇಗಿರುತ್ತೆ ಅಂತ ಕೇಳಿದ್ರೆ, ಟ್ವಿನ್ ಮನುಷ್ಯದ್ದಾಗಿರ್ತಾರೆ. ಅದ್ರಲ್ಲಿ ಏನ್ ಕಾಣುತ್ತೆ, ಎದ್ದ ಎಷ್ಟು ಕ್ಲಿಯರ್ ಆಗಿ ಸಾದೃಶ್ಯ ಕಾಣುತ್ತೆ, ಅಷ್ಟೇ ಕಾನ್ಸೆಪ್ಟ್. ಅಕೃತ ಸಮಯ ಸಂಜ್ಞಾ ಸ್ಮರಣ ಸಹಾಯಂ ತತ್ ಸಮಯ ಸತ್ ಸಮ ವಿವಾಹೃತ ವಾಕ್ಯಾರ್ಥ ಪ್ರತಿಭಿಜ್ಞಾ ಪ್ರತ್ಯಕ್ಷಂ ಉಪಮಾನಂ ಸಂಜ್ಞಾ ಸಂಜ್ಞೆ ಸಂಬಂಧ ಪ್ರಮಿತಿ ತತ್ಫಲಮಿತ್ಯನ್ನೇ. ಮತ್ತೆ ಅಲ್ಲಿ ಗಲಾಟೆ, ಉಪಮಾ ಡಿಫೈನ್ ಮಾಡ್ಲಿಕ್ಕೇನೆ ಇನ್ನೊಂದು ಬೇರೆ ಇನ್ನೊಂದು ಇದ್ದಾನೆ, ಬೇರೆ ಡಿಫೈನ್ ಮಾಡ್ತೀನಿ ಅಂತ ನಾವು. ಅಕೃತ ಸಮಯ ಸಂಜ್ಞಾಸ್ಮರಣ ಸಹಾಯಂ ತತ್ ಸಮವಿವ್ಯಾಹೃತ ವಾಕ್ಯಾರ್ಥ ಪ್ರತ್ಯಭಿಜ್ಞಾ ಪ್ರತ್ಯಕ್ಷಂ ಉಪಮಾನಂ ಸಂಜ್ಞಾ ಸಂಜ್ಞೆ ಸಂಬಂಧ ಪ್ರಮಿತಿ ತತ್ಫಲಮಿತ್ಯನ್ನೇ. ತತ್ರ ಅತಿ ದೇಶವಾಕ್ಯಾರ್ಥ ತ್ರಿವಿಧ ಸಾಧರ್ಮ್ಯಂ ವೈಧರ್ಮ್ಯಂ ಧರ್ಮಮಾತ್ರಂ ಚೇತಿ ತದ್ವೇದಾತ್ ತತ್ಪ್ರತಿಸಂಧಾನಾತ್ಮಕ ತತ್ಪ್ರತಿಬಂಧಾನಾತ್ಮಕ ಉಪಮಾನಪಿ ತ್ರಿಧಾ ಭಿದ್ಯತೆ ತತ್ರ ಸಾಧರ್ಮ್ಯೋಪಮಾನ ವೈಧರ್ಮ್ಯೋಪಮಾನ ಗೊತ್ತಾಯ್ತಾ ಧರ್ಮಮಾತ್ರೋಪಮಾನ ಅಂತ ಮೂರು ಭಾಗ ಮಾಡಿಕೊಂಡ್ರು ಮತ್ತೆ ಸಾಧರ್ಮ್ಯೋಪಮಾನ ವೈಧರ್ಮ್ಯೋಪಮಾನ ಧರ್ಮೋಪಮಾನ ಅಂತ ಹೇಳಿ ಮೂರಿಟ್ಟುಕೊಂಡ್ರು ಎಲ್ಲ ಏನಂದ್ರೆ ಸರಿ ಬೆಳೆಸೋದಷ್ಟೇ ಸಿಮಿಲರ್ ಆಗಿದ್ದ ತಿಳ್ಕೊಂಡ್ರೆ ಸಾಧರ್ಮ್ಯ ಉಪಮಾನ ಡಿಸಿಮಿಲರ್ ನೋಡಪ್ಪ ಹೀಗಿರುತ್ತಲ್ಲ ಹೀಗಿರೋದೆಲ್ಲ ನೋಡು ಅಂತ ಹೇಳಿದ್ರೆ ಏನದು ವೈಧರ್ಮ್ಯ ಇದನ್ನೆಲ್ಲ ಬೇರೆ ಮಾಡ್ತಾ ಹೋದ್ರೆ ಗತಿ ಏನಾಗ್ಬೇಕು ವೈಧರ್ಮ್ಯದಲ್ಲೂ ಅನೇಕ ವೆರೈಟಿ ಇದೆ ಆ ಘಟತ್ವ ವೈಧರ್ಮ್ಯ ಇಟ್ಕೊಳ್ಳೋದು ಭಜತ್ ವೈದ್ರ ಕೊನೆ ಎಲ್ಲಿಗೆ ಹೋಗುತ್ತದೋ ಹಾಗೆಲ್ಲ ಮಾಡಿದ್ರೆ ಅರ್ಥನೇ ಇಲ್ಲ ಉಪಮಾನ ಅಂದ್ರೆ ಸಾದೃಶ್ಯ ಮೇನ್ ಕಾನ್ಸೆಪ್ಟ್ ಅದು ಬರೀ ಧರ್ಮ ಮಾತ್ರ ಸಾಧನೆ ಹೇಳಿದ ದೀರ್ಘ ಕ್ರೀವತ್ವಾದಿಮಾನ್ ಪಶು ಉಷ್ಟ್ರಹ ಏನ ಬರೀ ಜಸ್ಟ್ ಧರ್ಮ ಜಸ್ಟ್ ಪ್ರಾಪರ್ಟಿ ಇದ್ರೆ ಸಿಮಿಲರ್ ಡಿಸಿಮಿಲರ್ ಜಸ್ಟ್ ಪ್ರಾಪರ್ಟಿ ಅಷ್ಟೇ ಕಾಮನ್ ಪ್ರಾಪರ್ಟಿ ಬೇರೆ ವಿಶೇಷ ಏನಲ್ಲ ಅದು ಮೂರು ಭಾಗ ಮಾಡಿಕೊಂಡ ತದೇ ತತ್ರಯಮಿ ಅನುಮಾನ ಯಥಾ ಏನು ಅಂತರ್ಭೂತಂ ಅರ್ಥ ಶೂನ್ಯ ಬೆಳೆಸಿದ್ರೆ ಏನಾಗುತ್ತೆ ಅದು ಅರ್ಥ ಆಗೋದು ಕಷ್ಟನೂ ಆಗುತ್ತೆ ಬೇಕಿಲ್ಲ ಈ ಮತ್ತೆ ಒಟ್ಟು ಯಾವ್ದು ತಿಳ್ಕೊಂಡ್ರೆ ಸಾಕು ಉಪಮಾ ಅನ್ನೋದು ಸಾದೃಶ್ಯ ಜ್ಞಾನ ತಂದುಕೊಡೋದು ಉಪಮ ಕರೆಕ್ಟ್ ಅದು ಸಾದೃಶ್ಯ ಜ್ಞಾನ ತಂದುಕೊಡೋದು ಉಪಮ ಆ ಉಪಮಾನ ಆಕ್ಚುಲಿ ಯಾವ್ದ್ರಲ್ಲಿ ಅಂತರ್ಭೂತವಾಗುತ್ತೆ ಯಾವ ರೀತಿ ಅರ್ಥಾಪತ್ತಿ ಹಾಗಾಗುತ್ತೋ ಹಾಗಾಗುತ್ತೆ ಅರ್ಥಾಪತ್ತಿ ಹೇಗೆ ಅನುಮಾನದಲ್ಲಿ ಅಂತರ್ಭಾವ ಆಗುತ್ತೋ ಉಪಮಾ ಕೂಡ ಅನುಭವದಲ್ಲಿ ಅಂತರ್ಭಾವ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ತಗೊಂಡ ಅಭಾವೋ ಅನುಮಾ ಪ್ರತ್ಯಕ್ಷಂಚ ಅಭಾವ ಇನ್ನೊಂದು ಪ್ರಮಾಣ ಅಂತ ಹೇಳ್ತಾರೆ ಅಭಾವನೊಂದು ಪ್ರಮಾಣ ಅಂತ ಅಭಾವನೂ ಒಂದು ಪ್ರಮಾಣ ತಥಾಪಿ ಅಭಾವಾಕ್ಯಂ ಪೃಥಕ್ ಪ್ರಮಾಣ ಅಸ್ತಿ ಇತ್ಯತಃ ಅಭಾವೋ ಅನುಮಾ ಪ್ರತ್ಯಕ್ಷಂಚ ಅದು ಪ್ರತ್ಯೇಕ ಪ್ರಮಾಣ ಅಲ್ಲ ಕೆಲವೊಮ್ಮೆ ಅಭಾವ ಯಾವ್ದಲ್ಲಿ ಸೇರುತ್ತೆ ಪ್ರತ್ಯಕ್ಷದಲ್ಲಿ ಕೆಲವೊಮ್ಮೆ ಯಾವ್ದಲ್ಲಿ ಸೇರುತ್ತೆ ಅನುಮಾನದಲ್ಲಿ ಅಷ್ಟೇ ಹೊರತು ಏನಲ್ಲ ಅದು ಪ್ರತ್ಯಕ್ಷ ಪ್ರಮಾಣ ಅಲ್ಲ ಇದಲ್ಲ ಪ್ರತ್ಯೇಕ ಪ್ರಮಾಣ ಅಲ್ಲ ಅಭಾವ ವಿಷಯ ಪ್ರಮಾಣ ಅಭಾವ ಅಭಾವವನ್ನು ತಿಳಿಸಿಕೊಡೋ ಪ್ರಮಾಣಕ್ಕೆ ಏನಂತ ಕರೀತಾರಂತೆ ಅಭಾವ ಇಲ್ಲಿ ಉದಾಹರಣೆಗೆ ಇಲ್ಲಿ ಘಟ ಇಲ್ಲ ಈ ಘಟ ಇಲ್ಲ ಅಂದ್ರೆ ನಾನು ಎಲ್ಲಿಂದ ಬಂತು ಅಂತ ನಾನು ಹೇಳ್ತೇನೆ ಅಭಾವ ಪ್ರಮಾಣದಿಂದ ಬಂತು ನಮ್ಮ ಪ್ರಕಾರ ಯಾವ್ದರಿಂದ ಬಂತದ ಪ್ರತ್ಯಕ್ಷ ಅಭಾವ ಪ್ರಮಾಣ ತರಬೇಕು ಅದಕ್ಕೆ ಅರ್ಥ ಆಯ್ತಾ ಹಾಗೆ ಅಭಾವ ಪ್ರಮಾಣ ಹಳ್ಳಿಯವರು ಗೊತ್ತೇ ಇಲ್ಲ ಅವ್ರಿಗೆ ಜ್ಞಾನ ಬರಲೇ ಬರೋದು ಗೊತ್ತಾಗೋವರಿಗೂ ಕೂಡ ಹೋಗ್ತಾನೆ ನೀವೇನಾದ್ರು ಕೊಡಿ ಕಣ್ಣಿ ಕಾಣಿಸ್ ಸ್ವಾಮಿ ಅಂತಾನೆ ಅಷ್ಟೇ ಅವನು ಏನಂತಾನೆ ಕಣ್ಣಿಗೆ ಕಾಣಿಸ್ತು ಕೆಲವೆಲ್ಲ ಕ್ಲೀನ್ ಆಗಿ ಯಾವ ಕಾಂಪ್ಲಿಕೇಶನ್ ಇಲ್ಲದೇನೆ ಮಾಡಿಕೊಡಕ್ ಬರೋದು ಅಭಾವ ವಿಷಯ ಪ್ರಮಾಣ ಅಭಾವ ತತ್ರಿವಿಧಂ ಪ್ರತ್ಯಕ್ಷಾರ್ಥ ಪ್ರತಿಯೋಗಿಕಂ ಅಭಾವ ವಿಷಯ ಪ್ರಮಾಣ ಯಥಾ ನಾಶ್ಚತ್ರ ಘಟ ಅದು ಮತ್ತೆ ಮೂರು ವಿಧ ಅಂತೆ ಪ್ರತ್ಯಕ್ಷಾರ್ಥ ಪ್ರತಿಯೋಗಿಕ ಅಭಾವ ವಿಷಯ ಕಣ್ಣಿಗೆ ಕಾಣತಕ್ಕಂಥ ಘಟಪಟಾದಿಗಳು ಇಲ್ಲ ಅಂತ ತಿಳಿಸಿಕೊಡೋ ಜ್ಞಾನ ಒಂದು ವಿಧವಾದ ಪ್ರತ್ಯಕ್ಷ ಒಂದು ವಿಧವಾದ ಅಭಾವ ನಾಶ್ಚತ್ರ ಘಟ ಇಲ್ಲಿ ಘಟ ಇಲ್ಲ ಅನ್ನೋ ಒಂದು ಯಾವುದಾದ್ರು ಅಭಾವ ಆನುಮಾನಿಕ ಅರ್ಥ ಪ್ರತಿಯೋಗಿಕ ಅಭಾವ ವಿಷಯ ಪ್ರಮಾಣ ಯಥಾ ರೂಪಜ್ಞಾನರಹಿತ ನಾಚಿ ಚಕ್ಷುವು ಇದೆ ಕಣ್ಣಿಲ್ಲ ನೋಡಿ ಘಟ ಇಲ್ಲ ಅಂಬೋದು ಬೇರೆ ಕಣ್ಣಿಲ್ಲ ಅಂಬೋದು ಬೇರೆ ಘಟ ಇಲ್ಲ ಅಂಬೋದು ತಕ್ಷಣ ಕಾಣಿಸ್ತು ಕಣ್ಣಿಲ್ಲ ಅಂಬೋದು ಏನ್ ಮಾಡ್ತು ಎಸದ್ ಎಡವಿದಾಗ ಗೊತ್ತಾಯ್ತು ಅವನು ಓ ಇವನು ಕಣ್ಣಿಲ್ಲ ಅಂತ ಗೊತ್ತಾಯ್ತು ಎರಡನೇ ಅಭಾವ ಇದು ಅನುಮಾನದಿಂದ ಗೊತ್ತಾಯ್ತಂತೆ ಆಗಮಿಕ ಅರ್ಥ ಪ್ರತಿಯೋಗಿಕ ಅಭಾವ ವಿಷಯ ಪ್ರಮಾಣ ಯಥಾ ವೈಧ ಹಿಂಸಾ ನ ಪಾಪ ಸಾಧನಂ ಬಂದು ಮುಂದೆ ಹೋಗಿದ್ದೀನಿ ಹೇಳಿದ್ನ ಬಿಟ್ಬಿಟ್ಟೆ ಅಂತ ಹೇಳಿಲ್ಲ ಅದನ್ನ ಹೌದು ಯಾಕೆ ಬೇಕಿಲ್ಲ ಅದು ಸುಮ್ಮನೆ ದೊಡ್ಡದಾಗ್ತಾ ಹೋಗುತ್ತೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈಗ ತಿಳ್ಕೊಂಡಿದ್ದೇನೆ ಈಗ ಪ್ರಮಾಣ ಪ್ರಮಾಣಗಳು ಯಾವುದು ಪ್ರಮಾಣಗಳ ವಿಭಾಗ ಉಳಿದವರು ಮಾಡಿದ ಪ್ರಮಾಣಗಳ ಅಂತರ್ಭಾವ ಅಷ್ಟು ತಿಳ್ಕೊಂಡ್ಬಿಟ್ಟು ಸುಲಭ ಆಗುತ್ತೆ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಇದರಲ್ಲೇ ನೀವು ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ ಅದು ಬೇಡ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಓದ್ತಿರಲ್ಲ ಮನೆಯಲ್ಲಿ ಇರಲ್ಲ ಅವಾಗ ಅರ್ಥ ಆಗುತ್ತೆ ಅಲ್ಲೇ ಏನ್ ಅದಕ್ಕೆ ಏನ್ ಮಾಡ್ತಾರೆ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಹೇಳೋ ರೀತಿನೇ ಬೇರೆ ಹೈಸ್ಕೂಲ್ ಏನ್ ಮಾಡಿ ಸ್ವಲ್ಪ ಡಿಫರೆನ್ಸ್ ಹೆಚ್ಚು ಹೆಚ್ಚು ಹೇಳ್ತಾರೆ ಪ್ರೂವ್ ದಟ್ಟೆಲ್ಲ ಕೊಡೋದಿಲ್ಲ ಫಸ್ಟ್ ಇದರಲ್ಲಿ ಒಂದೊಂದು ಬಂದ್ರೆ ಸಾಕಾಗಿದೆ ಒಂದು ಪ್ರೂವ್ ಅಂತ ಕೇಳೋದಿಲ್ಲ ಅದಕ್ಕೆಲ್ಲ ಕೂಡ ಹೈಯರ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ ಪ್ರೂವ್ ಅಂತ ಕೇಳುತ್ತಾರೆ ಇದರಲ್ಲಿ ಎರಡು ಕನ್ಫ್ಯೂಸ್ ಮಾಡಿ ಏನಾಗುತ್ತಾಗ ಸ್ಕೂಲ್ ಬಿಟ್ಬಿಡ್ತಾರ ಅವರು ಪ್ರಾಕ್ಟೀಸಕ್ಕೆ ಮಲ್ಲಿಗೆ ಬಿಟ್ಬಿಡ್ತಾರೆ ಪೂರ್ತಿ ಬಿಡ್ತಾರೆ ಪ್ರಾಬ್ಲಮ್ ನಮಗೆಲ್ಲ ಅಲ್ಲ ಶಾಸ್ತ್ರ ಇದು ಅಂತ ಅನ್ಸ್ಬಿಡ ಅದೆಲ್ಲ ಮಾಡಬಾರ್ದು ಅದಕ್ಕೇನೆ ಪ್ರಮಾಣ ಪದ್ಧತಿ ಅದಕ್ಕೆ ಬರೆದ್ರು ರೆಡ್ಯೂಸ್ ಮಾಡಕ್ ಬರುತ್ತೆ ಪ್ರಮಾಣ ಚಿಂತೆಗೆ ಇನ್ನೂ ರೆಡ್ಯೂಸ್ ಮಾಡಿದ್ರು ಇಲ್ಲೇ ರೆಡ್ಯೂಸ್ ಮಾಡಿ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಇಲ್ಲೇ ರೆಡ್ಯೂಸ್ ಬಿಟ್ಟು ಓದಿದ್ರೆ ಆಯ್ತು ಅಷ್ಟೇ ಅವ್ರೇನ್ ಮಾಡಿದ್ರು ಅಂತ ಕೇಳಿದ್ರೆ ಆ ಪದ್ಧತಿನ ಮಾಡೋಕ್ಕೋಸ್ಕರ ಪ್ರತ್ಯೇಕ ಗ್ರಂಥ ಬರೋದು ಅಷ್ಟೇ ಇನ್ನೂ ಸಿಂಪಲ್ ಮಾಡ್ಬೇಕಾದ್ರೆ ಕೆಲವು ಹೆಚ್ಚು ಪ್ರಮಾಣ ಅಂತ ಹೇಳ್ತಾರೆ ಅದು ಅಲ್ಲ ಅಷ್ಟು ತಿಳ್ಕೊಂಡ್ರೆ ಸಾಕು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಯಾವ ಹೇಳ್ತಾರೆ ಅಷ್ಟು ತಿಳ್ಕೊಂಡು ಅಥವಾ ಮೂರನೇ ಹೇಗೆ ಮಾಡಿ ಸ್ವಲ್ಪ ಹೇಗೆ ಮಾಡ್ತಾರೆ ನಾ ಇನ್ನೂ ಟೆಕ್ನಿಕಲಿ ಹೋಗ್ಬಿಟ್ರೆ ಇನ್ನೂ ಅವಚ್ಛೇದಕ್ಕಾಗಿ ಶುರು ಮಾಡ್ತಾರೆ ಮತ್ತೆ ಅವರು ಕನ್ಫ್ಯೂಸ್ ಮಾಡಿ ಕೇರಬೇಕೆಲ್ಲ ಮಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾದ್ರೆ ಏನಾಗುತ್ತಾಗ ಜಾಸ್ತಿ ಜಾಸ್ತಿ ಓದೋ ಅಂದ್ರೆ ಗೊತ್ತಾಗುತ್ತೆ ಅದು ಈಗಲೇ ಬೇಡ ಅಂತ ಹೇಳಿಲ್ಲ ಅಷ್ಟೇ ಅಭಾವ ವಿಷಯ ಮೂರು ವಿಧ ಅಭಾವ ಒಂದು ಘಟ ಇಲ್ಲ ಅನ್ನೋದೊಂದು ಇವನಿಗೆ ಕಂಡಿಲ್ಲ ಅಂತ ಗೊತ್ತಾಯ್ತು ಅನ್ನೋದೊಂದು ಆಮೇಲೆ ವೈಧ ಹಿಂಸಾನ ಪಾಪ ಸಾಧನಂ ವೈಧ ಹಿಂಸಾ ಅಂದ್ರೆ ಏನೋ ವೇದೋಕ್ತವಾದ ಹಿಂಸಾ ಹಿಂಸಾ ಅಂಬುದು ಪಾಪ ಸಾಧನನೇ ಸಂಶಯ ಇಲ್ಲ ಆದ್ರೆ ವೇದೋಕ್ತವಾದ ಹಿಂಸಾ ಪಾಪ ಸಾಧನ ಅಲ್ಲ ವೇದೋಕ್ತವಾದ ಹಿಂಸೆ ಎಲ್ಲಿದೆ ಯಜ್ಞದಲ್ಲಿದೆ ಮತ್ತು ಯುದ್ಧದಲ್ಲಿದೆ ಇದು ಅರ್ಜುನ ಹೇಳಿದ ಕೃಷ್ಣ ಹೇಳ್ತಾನೆ, ಅರ್ಜುನ ಕೊಂದು ಬಿಡೋರು ನನ್ನ ಪಾಪ ಬರೋದಿಲ್ಲ ನಿನಗೆ ಅಂತ ಹೇಳ್ತಾನೆ. ಯಾತಕ್ಕೆ? ವಿರೋಕ್ತವಾದ ಯಜ್ಞ ಅದು, ಅದು ದೋಷ ಅಲ್ಲ. ಅದಕ್ಕೆ ಸುಮ್ಮನೆ ಕುರಿಗಳು ಕೊಂಡಕ್ಕೆ ಕೊಂದಾಕ್ಬಿಡ್ತಾರೆ, ಬಾಯಿ ಪಾಪ ಅದು. ಒಂದು ಯಜ್ಞದಲ್ಲಿ ಅಶ್ವಮೇಧ ಮಾಡಬೇಕಾದ್ರೆ ಬಲಿ ಕೊಡ್ತಾರೆ, ಅವಾಗ ಏನಾಗೋದಿಲ್ಲ, ಅದು ಪಾಪ ಆಗೋದು. ನಮಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಯಾರೋ ಚಾಕುದನ್ನು ಹೊಡಿತಾನೆ ಎದೆಗೆ, ಅದು ಮರ್ಡರ್ ಆಗ್ತದೆ. ಅದೇ ಆಪರೇಷನ್ ಮಾಡ್ತಾನೆ ವೈದ್ಯ, ಅದೇನದು ಪಾಪ ಸಾಧನ. ದುಡ್ಡು ಬೇರೆ ಕೊಡ್ಬೇಕು ಅವರಿಗೆ, ಮಾಡಿದ್ರೆ ದುಡ್ಡು ಕೊಡ್ಬೇಕು. ಕೇಸ್ ಹಾಕಿಲ್ಲ, ದುಡ್ಡು ಕೊಡ್ಬೇಕು. ಯಾತಕ್ಕೆ? ಅವ್ನು ಫೇಲ್ ಆಗ್ತಾನೋ ಪಾಸ್ ಆಗ್ತಾನೋ, ಅವ್ರು ಬೋರಿಗೆ ಬದುಕ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಏನದು ಮಾಡಿದ ದುಡ್ಡು ಕೊಡ್ಲೇಬೇಕು ಅವನು. ಯಾತಕ್ಕೆ? ಅವನ ಉದ್ದೇಶ ಏನಿದೆ ಇಲ್ಲಿ? ವೈದ್ಯನ ಉದ್ದೇಶ ಏನಿದೆ? ಉಳಿಸ್ಬೇಕು ಅಂತಿದೆ ಅಂತ. ಇವನ ಉದ್ದೇಶ, ಇವನು ಚಾಕು ಹೋಗದ, ಅವನು ತಪ್ಸ್ಕೊಂಡ, ಅದು ಅರೆಸ್ಟ್ ಮಾಡ್ತಾರೆ ಇವನ್ನ. ಅದು ತಪ್ಸ್ಕೊಂಡು ಅರೆಸ್ಟ್ ಮಾಡ್ತಾರೆ. ಅವನು ಕೊಂದ ಆದ್ರೂ ಅರೆಸ್ಟ್ ಮಾಡೋದಿಲ್ಲ. ಯಾತಕ್ಕೆ ಅಂದ್ರೆ ಇವ್ರ ಉದ್ದೇಶ ಬೇರೆ ಅವನು. ಇವ್ರ ಉದ್ದೇಶ ಬೇರೆ. ಇವ್ರ ಉದ್ದೇಶ ಕೊಲ್ಲಬೇಕು ಅಂತಾನೆ ಇತ್ತು, ಬೈ ಚಾನ್ಸ್ ಉಳ್ಕೊಂಡವ. ಇವ್ರ ಉದ್ದೇಶ ಬದುಕಬೇಕು ಅಂತ ಇತ್ತು, ಬೈ ಚಾನ್ಸ್ ಸತ್ತ. ಇಲ್ಲಿ ಸತ್ರು ದೋಷ ಇಲ್ಲ, ಅಲ್ಲಿ ಬದುಕಿದ್ರು ಅಪರಾಧ ತಪ್ಪಿದ್ದಲ್ಲ ಅವನು. ಅದಕ್ಕೆ ವೈದ್ಯ ಹಿಂಸಾಭಾಗ ಹೇಗೆ ಅಂದ್ರೆ, ವೈದ್ಯ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಗೂ ಬೇರೆಯವ್ರ ವ್ಯತ್ಯಾಸ ಇದೆಯನ್ನ ಹಾಕಿ. ಅದು ನಮ್ಗೆ ಇದು ಅರ್ಥ ಆಗುತ್ತೆ, ಅದು ಅರ್ಥ ಆಗೋದು ಕಷ್ಟ. ಯಾಕಂದ್ರೆ ವೇದನೆ ಅರ್ಥ ಆಗೋದಿಲ್ಲ, ಆದ್ರಿಂದ ವಿರೋಕ್ತ ಹಿಂಸಾ ಅಂದ್ರೆ ಅರ್ಥ ಆಗೋದಿಲ್ಲ. ಅದರಿಂದ ಅನೇಕರು ಆರೋಪ ಮಾಡ್ತಿರ್ತಾರೆ, ಹಿಂದಿನ ಕಾಲಕ್ಕೆ ಅಶ್ವಮೇಧ ಮಾಡ್ತಿದ್ದಿಲ್ಲ, ಅದಕ್ಕೆ ನಾವು ಕೋಣ ಬಲಿ ಕೊಡ್ತೀವಿ ಅಂತ. ಅದಕ್ಕೆ ಇದು ಏನು ಸಂಬಂಧ? ಅರ್ಥ ಆಯ್ತಾ? ಹಾಗೆ ಡಾಕ್ಟರ್ ಆಪರೇಷನ್ ಮಾಡೋದಿಲ್ವಾ, ನಾನು ಮಾಡ್ತೇನೆ ಅಂದ್ರೆ ಹೇಗೆ? ಅರ್ಥ ಆಯ್ತಾ? ಅವನು ಸರಿಯಾದ ಲೈಸೆನ್ಸ್ ಇಲ್ಲ ಅಂತ ಪ್ರೂವ್ ಆಗಿಬಿಟ್ರೆ ಎಷ್ಟೊತ್ತ ಕೇಸ್ ಆಗ್ತಾರೆ ಗೊತ್ತಾ ನಿಮ್ಗೆ? ತಮಾಷೆ ಅಂದ್ರೆ, ಯಾವ್ದು ಆಪರೇಷನ್ ಮಾಡಿಬಿಟ್ಟು ಅವನು ಸಕ್ಸಸ್ಫುಲ್ ಆಗೋಯ್ತು ರೋಗಿ, ಆಗಲು ಗೊತ್ತಾಯ್ತು ಲೈಸೆನ್ಸ್ ಇದ್ದಿಲ್ಲ ಅವನಿಗೆ. ಸಕ್ಸಸ್ಫುಲ್ ಆಗಿದ್ದಕ್ಕೆ ಅಪ್ರಿಷಿಯೇಟ್ ಮಾಡಿ ಇದಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ ಮತ್ತೆ. ಅರ್ಥ ಯಾತಕ್ಕೆ? ಲೈಸೆನ್ಸ್ ಇಲ್ಲದೆ ಮಾಡಿದೆಯಲ್ಲ ಅಪರಾಧ ಇದು. ಅವ್ನು ಬದುಕಿದ ಆದ್ರೆ ಅವ್ನು ಪುಣ್ಯ ಬದುಕಿದ, ನೀನ್ ಬದುಕಿದಲ್ಲ ಅಂತಾರ. ಅವ್ನು ಪುಣ್ಯ ಬದುಕಿದ ಅರ್ಥ ಹೊರತು ಸಾಯ್ಬೇಕಾಗಿತ್ತು ನ್ಯಾಯವಾಗಿ. ಹೇಗ್ ಇದು ಮಾಡಿದೆ ಗೊತ್ತಾಯ್ತಾ? ಎಷ್ಟೋ ಸರ್ತ ಅಂತ ಪ್ರಸಂಗ ಇದೆ. ತಾನು ಸಂಬಂಧಪಟ್ಟದ ವಿಚಾರ ಆದ್ರೆ ಕತೆ ಕೇಳಿರ್ತೀರಲ್ಲ. ಯಾರು ಕಾವಲುಗಾರರಿಗೆ ಕನಸು ಬಿತ್ತು ಏನಂತ? ಶತ್ರುಗಳು ಬಂದುಬಿಟ್ಟು, ವಾಚ್ಮ್ಯಾನ್ ಅವನು, ಶತ್ರುಗಳು ಬಂದು ರಾಜನ ಆಕ್ರಮಿಸಿದ ಹಾಗೆ ತಕ್ಷಣ ರಾಜನ ಹೇಳಿದ, ಅವನು ಎಚ್ಚರಿಕೊಂಡ. ಆಕ್ಚುಲಿ ಫ್ಯಾಕ್ಟ್ ಆಗಿತ್ತು. ಏನಾಯ್ತು ಅಲ್ಲಿಗೆ ಯುದ್ಧ ಮಾಡಿ ಗೆದ್ದುಬಿಟ್ಟ ರಾಜ, ಸಾಕಷ್ಟು ಇನಾಮ ಕೊಟ್ಟ, ಡಿಸ್ಮಿಸ್ ಮಾಡಿದ ಜೊತೆಗೆ. ಏನಂತ? ವಾಚ್ಮನ್ ನಿದ್ದೆ ಮಾಡ್ತಿದ್ದೆ ಅಲ್ಲ, ಕನಸು ಮಾಡೋಕೆ ಏನ್ ಮಾಡ್ತೀರಿ, ನಿದ್ದೆ ಮಾಡ್ತಿದ್ದೆ, ತಪ್ಪಲ್ವಾ? ಅರ್ಥ ಆಯ್ತಾ? ಈಗ ಇದಕ್ಕೆ ಇನಾಮು, ಅದಕ್ಕೆ ಪನಿಷ್ಮೆಂಟ್. ಆದ್ರಿಂದ ಎಂದು ಕೂಡ ಏನಾಗಬಾರ್ದು, ಅದು ಪನಿಷ್ಮೆಂಟ್ ಪನಿಷ್ಮೆಂಟ್ ಇನಾಮ್ ಇನಾಮ್ ಅಷ್ಟೇ ಹೊರತು ಒಂದಕ್ಕೊಂದು ಲಿಂಕ್ ಆಗಬಾರ್ದು. ಆ ದೃಷ್ಟಿಯಲ್ಲಿ ಬಹಳ ಹುಷಾರಾಗಿರ್ಬೇಕು, ಯಾವ್ದಕ್ಕೆ ಯಾವ್ದು ಎಂಬುದನ್ನ ಹೆಚ್ಚು ಕಡಿಮೆ ಮಾಡಿಕೊಳ್ಳಕ್ ಹೋದ್ರೆ ತಪ್ಪಾಗತ್ತೆ. ಈಗ ನಾಸ್ತಿ ಚಕ್ಷು ವೈದ್ಯ ಹಿಂಸಾ, ವೈದ್ಯ ಹಿಂಸೆ ಪ್ರಸಂಗ ಅದೇ ರೀತಿನೆ. ಯಾವುದೋ ಹಿಂಸೆಯಿಂದ ಏನೋ ಮಾಡಕ್ ಬರೋದಿಲ್ಲ, ಅವನೇನೋ ಮಾಡದ ಅಂತೇಳಿ ನಾವು ಮಾಡೋದು ತಪ್ಪು. ತಿಳ್ಕೊಂಡು ಮಾಡೋದಕ್ಕೂ ತಿಳಿದೇ ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಒಂದು ವ್ಯಸ್ತು ಒಂದು ಕಾರ್ಯ ಯಶಸ್ವಿ ಆದರೂ ಕೂಡ ಅದರ ಕಾಂಪಿಟೆನ್ಸ್ ಇಲ್ಲದೆ ಮಾಡಿದರೆ ಯಶಸ್ಸು ಅನ್ನೋದನ್ನ ಇವನಿಗೆ ಕ್ರೆಡಿಟ್ ಕೊಡೋದಿಲ್ಲ. ಅದನ್ನ ಯಾರಿಗೆ ಕೊಡ್ತಾರೆ? ಹಿಂದೆ ಇನ್ನೊಂದು ಹೇಳಿದ್ದೆ, ಯಾವ್ದು ಬೌಲರ್ ಏನ್ ಮಾಡ್ಬಿಟ್ಟ, ಅವನು ಸೆಂಚುರಿ ಹೊಡೆದ್ಬಿಟ್ಟ. ಬೌಲರ್ ಒಂದು ವಿಕೆಟ್ ತಗೊಳ್ಳಿಲ್ಲ ಅವನು, ಸೆಂಚುರಿ ಹೊಡೆದ್ಬಿಟ್ಟು. ನೆಕ್ಸ್ಟ್ ಅಪ್ ಡ್ರಾಪ್ ಮಾಡಿದ್ರು ಅವನು. ಅರ್ಥ ಆಯ್ತಾ? ನೆಕ್ಸ್ಟ್ ಅಪ್ಗೆ ಡ್ರಾಪ್ ಅವನು. ಯಾತಕ್ಕೆ? ಸೆಂಚುರಿ ಹೊಡೆದ ಬೌಲ್ ಒಂದು ವಿಕೆಟ್ ತಗೊಂಡು ತಗೊಂಡಿದ್ದೆ. ಬೌಲರ್ ಬ್ಯಾಟ್ಸ್ಮನ್ ತಗೊಂಡಿದ್ದಾರೆ. ಏನ್ ತಗೊಂಡಿದ್ರು ಅಣ್ಣ? ಬೌಲರ್ ತಗೊಂಡಿದ್ರು. ಇನ್ನೊಬ್ಬರು ಬ್ಯಾಟ್ಸ್ಮನ್ ಸಂಜೆ ಹೊಡೆದ್ರೆ ಮತ್ತೆ ತಗೊಂಡ್ರಿ. ಯಾತಕ್ಕೆ? ಒಂದ್ಸರಿ ಸೊನ್ನೆ ಹೊಡೆದ ಅಷ್ಟೇ, ಮತ್ತೆ ಹೊಡಿಬಹುದು ಅಂತ ತಗೋತಾರ. ಹೇಳಿದ್ದೆ ಒಂದು ಆ ದೃಷ್ಟಿಯಿಂದ ಯಾವ್ದ್ರಲ್ಲಿ ಏನಾಗಿರ್ತಾನ ಅದನ್ನ ನೋಡಬೇಕು ಹೊರತು ಏನ್ ಮಾಡಬಾರ್ದು. ನಾವು ಇನ್ನೊಂದನ್ನು ಕಂಪೇರ್ ಮಾಡಕ್ ಬರೋದಿಲ್ಲ. ಸ್ವಧರ್ಮ ಅಂದ್ರೆ ಅದೇ, ಸ್ವಧರ್ಮ ಅಂದ್ರೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು, ಬೇರೆ ವಿಷಯ ಬರುತ್ತೆ ಅಂದ್ರೆ ಉಪಯೋಗ ಇಲ್ಲ. ಅದೇ ರೀತಿಯಲ್ಲಿ ವೈದ ಹಿಂಸ ಅನ್ನೋದು ಪಾಪ ಸಾಧನ ಅಲ್ಲ ಅನ್ನೋ ಯುಕ್ತಿ ಇದೆ. ಮೂರು ಏನಿವು ಇಲ್ಲಿ? ಪಾಪ ಸಾಧನತ್ವ ಅಭಾವ, ಇಲ್ಲಿ ಅಭಾವ ಬಂತು. ಪಾಪ ಸಾಧನತ್ವ ಅಭಾವ, ಅಲ್ಲಿ ಚಕ್ಷುರಭಾವ, ಇಲ್ಲಿ ಘಟಾಭಾವ. ಮೂರು ಕಾಣಿಸ್ತು, ಘಟಾಭಾವ ಪ್ರತ್ಯಕ್ಷ, ಚಕ್ಷುರಭಾವ ಅನುಮಾನಗಮ್ಯ ಅಭಾವ, ಇದು ಆಗಮಗಮ್ಯ ಅಭಾವ ಅಂತ ಹೇಳಿ ಮೂರು ಅಭಾವ ಮಾಡಿದ. ತತ್ರ ಪ್ರಥಮಂ ಪ್ರತ್ಯಕ್ಷಾನುಮಾನ ಯೋಹು ಅಂತರ್ಭವತಿ. ಇಲ್ಲಿ ಘಟ ಇಲ್ಲ, ಸ್ಪಷ್ಟ ಉತ್ತರ ಏನ್ ಕೊಡಬೇಕು ಇದಕ್ಕೆ? ಪ್ರತ್ಯಕ್ಷ ಅಂತಾನೆ ಹೇಳಬೇಕು. ಅನುಮಾನ ಅಂತ ಯಾವಾಗ ಹೇಳ್ತೀವಿ? ಅನುಮಾನ ಅಂದ್ರೆ ಹೇಳಕ್ ಬರತ್ತಾಗ ನೋಡು, ಅಲ್ಲಿ 10 ರೂಪಾಯಿ ಇಟ್ಟಿದ್ದೆ ತಗೊಂಡ್ ಬಾ ಅಂತ ಹೇಳಿದ. ಇಲ್ಲ ಅಂದ ಇವನು, ಗೊತ್ತ ಅವ್ನು ಬಿಡ್ಲಿಲ್ಲ, ಇಟ್ಟಿ ನೋಡು ಅಂತ ಹೇಳಿದ. ನೀನೇ ಬಂದು ನೋಡ್ಬೇಕಾದ್ರೆ ಇದ್ರೆ ಕಾಣಿಸ್ಬೇಕಾಗಿತ್ತು ಅಂತ. ಇದೇನಿದು? ಅನುಮಾನ ಆಯ್ತು. ಬರೀ ಇಲ್ಲ ಅಂತ ನಾನು ಪ್ರತ್ಯಕ್ಷ ಆಯ್ತು. ಒಂದು ವಸ್ತು ತಗೊಂಡ್ ಬಾ ಪ್ರತಿಕದಲ್ಲಿ ಹುಡುಕಿದಾಗ ಇದ್ರ ಕಾಣಬೇಕಾಗಿತ್ತು, ಕಾಣದಿಲ್ಲ ಆದ್ರಿಂದ ಇಲ್ಲ ಅಂದ್ರೆ ಏನಾಯ್ತದ? ಅನುಮಾನ ಆಯ್ತು. ಗೊತ್ತಾಯ್ತು, ಬರೀ ವಸ್ತುಗಳು ಕಾಣಲಿಲ್ಲ ಎಂಬುದಕ್ಕೆ ಏನು ಉತ್ತರ ಕೊಡಬೇಕು? ಪ್ರತ್ಯಕ್ಷನೇ. ಬರೀ ವಸ್ತುಗಳು ಕಾಣದಲ್ಲ, ಪ್ರತ್ಯಕ್ಷನೇ. ಒಂದು ವಸ್ತು ಬಗ್ಗೆ ಇದು ಶುರುವಾಯ್ತು, ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಅವಾಗ ಇಲ್ಲ ಅಂತ ಹೇಳಿದವನು. ಅದ್ ಯಾವ್ದ್ರಿಂದ ಹೇಳಿದ? ಅನುಮಾನದಿಂದ ಹೇಳಿದ. ಎರಡನೇದಾಯ್ತಾಗ ವೈದ ಹಿಂಸಾರ ಪಾಪ ಸಾಧನಂ ದ್ವಿತೀಯ. ಮೂರನೇದು ಇಲ್ಲೂ ಕೂಡ ಅಷ್ಟೇನೆ, ವೈ ಪಾಪ ಇರಬೇಕಾಗಿತ್ತು. ವೇದದಿಂದ ಏನಂತ ಗೊತ್ತಾಯ್ತು? ಪಾಪ ಇಲ್ಲ ಅಂತ ಗೊತ್ತಾಯ್ತು. ಆದ್ರಿಂದ ಅದು ಆಗಮಗಮ್ಯವಾಯ್ತು ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿದ್ರು ಅನುಮಾನ ಅಥೋನ ಯುಕ್ತ ವಿಭಾಗ ತತ್ರ ಪ್ರಥಮಂ ಪ್ರತ್ಯಕ್ಷಾನುಮಾನ ಅಂತರ್ಭವತಿ. ದ್ವಿತೀಯಂ ಅನುಮಾನೆ, ಎರಡನೇದು ಪ್ಯೂರ್ ಅನುಮಾನ. ಇವನು ಕಣ್ಣಿಲ್ಲ ಕಣ್ಣಿಲ್ಲ ಹಿಂದೆ ಕೊಟ್ಬಿಟ್ಟಿದ್ದಾರೆ ಈಗಾಗಲೇನೆ. ಸಾಮಾನ್ಯ ಅಥವಾ ದುಷ್ಟಾನುಮಾನ, ದುಷ್ಟಾನುಮಾನದಲ್ಲಿ ಯಾವ್ದು ಸೇರಿಸಿದ್ರೆ ಅದನ್ನ? ಇವನಿಗೆ ಕಣ್ಣಿಲ್ಲ ಅಂಬುದು ಯಾವ್ದ್ರಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ರು? ಸಾಮಾನ್ಯ ಅಥವಾ ದುಷ್ಟಾನುಮಾನ ಗೊತ್ತಾಯ್ತಾ? ಯಾಕೆ ಕಣ್ಣಿಲ್ಲ ಡೈರೆಕ್ಟ್ ಕಾಣೋದಿಲ್ಲ ನಮಗೆ, ಅವನಿಗೆ ವಸ್ತುಗಳನ್ನು ರೂಪಜ್ಞಾನ ಬರದೆ ಹೋದಾಗ ಇನ್ನೂ ಇನ್ಫಾರ್ಮ್ ಮಾಡ್ತೀವಿ ನಾವೀಗ, ಓ ಅದಕ್ಕೆ ಕಂಡಿಲ್ಲ ಅಂತ ಹೇಳ್ತೇವೆ. ಯಾವ್ದರಿಂದ ಗೊತ್ತಾಯ್ತಿದ? ಸಾಮಾನ್ಯತ ದೃಷ್ಟಾನುಮಾನ ಅಂತ ಹೇಳಿ. ಇಲ್ಲಿ ಘಟ ಇಲ್ಲ ಅದು ಬರೀ ಅನ್ನೋ ದೃಷ್ಟಾನುಮಾನ. ಇವನಿಗೆ ಕಣ್ಣಿಲ್ಲ ಅದು ಗೊತ್ತಾಗ ಸಾಮಾನ್ಯ ದೃಷ್ಟಾನುಮಾನ ಅಂತ ಹೇಳಿದ್ದಾರಾದ್ರಿಂದ ಅನುಮಾನನೇ. ಮೂರನೇದಿದೆ, ದ್ವಿತೀಯ ಅನುಮಾನೆ ದ್ವಿಮತಃ ಚಕ್ಷುರಹಿತ ರೂಪಾಜ್ಞತ್ವಾತ್ ಘಟವದಿತಿ ಪ್ರಯೋಗ ಸಂಭವಾತ್. ತೃತೀಯ ಆಗಮೆ ಮೂರನೇದಿದೆ, ವೈದಿಂಸಾನ ಪಾಪ ಸಾಧನ ಅನ್ನೋದಕ್ಕೆ ಅದು ಆಕ್ಚುಲಿ ಯಾವ ಪ್ರಮಾಣ ಅಲ್ಲ, ಅದು ಅಭಾವ ಪ್ರಮಾಣೇ ಅಲ್ಲ, ಅದು ಆಕ್ಚುಲಿ ಯಾವ್ದದು ವೇದ ಪ್ರಮಾಣ ಆಗಮ. ಅಥೋ ಯುಕ್ತ ಯುಕ್ತೋ ವಿಭಾಗ ಇತಿ. ಆದ್ದರಿಂದ ನಾವು ಮಾಡಿದ ವಿಭಾಗ ಸರಿ, ಅಯುಕ್ತೋ ವಿಭಾಗ ನೀವು ಮಾಡಿದ ವಿಭಾಗ ತಪ್ಪು, ಎರಡು ರೀತಿ ಬಿಡಿಸ್ಕೊಳಕ್ ಬರ್ತದನ. ಅಥೋ ಅಸ್ಮಾಕಂ ವಿಭಾಗ ಯುಕ್ತ, ನೀವ್ ಹೇಳಿದ್ದು ಅಯುಕ್ತ, ಅಥೋ ಅಯುಕ್ತ ಸಂಧಿ ಮಾಡಿಕೊಂಡ್ರೆ ಎರಡು ರೀತಿ ಬಿಡಿಸಕ್ಕೂ ಬರುತ್ತೆ. ಅತ್ರ ಅಭಾವದ್ವಯಸ್ಯ ಅಂತರ್ಭಾವಾನುಕ್ತಿ ತತ್ರ ವಾದಿನಾಮ ವಿವಾದಾತ್ ಉಭಯ ಉಭಯತ್ರ ಅಂತರ್ಭಾವಾತ್ ಯೋಗ ವಿಭಾಗ. ಪ್ರತ್ಯಕ್ಷ ಪ್ರಶ್ನೆ ಹಾಕೊಂಡ್ರು, ಅಭಾವೋ ಅನುಮಾ ಪ್ರತ್ಯಕ್ಷಂಚ ಅಂತ ಹೇಳಿ ಆಚಾರ್ಯ ಹೇಳಿಬಿಟ್ರು. ಮುಂದೇನ್ ಮಾಡಕ್ ಹೋಗ್ಲಿಲ್ಲ, ಡಿಟೇಲ್ ಹೇಳಕ್ ಹೋಗ್ಲಿಲ್ಲ. ಯಾತಕ್ಕೆ ಅಂದ್ರೆ ವಾದಿನಾಮ ವಿವಾದ, ವಾದಿಗಳ ಬಗ್ಗೆ ವಿಶೇಷ ವಿವಾದ ಇಲ್ಲ ಅಂತರಿಂದ ಎಕ್ಸ್ಪ್ಲೇನ್ ಮಾಡೋದಕ್ಕಿಲ್ಲ ಅಂತ ಬಿಟ್ಬಿಟ್ರು. ಇನ್ನು ಮೂರು ಸಿಂಪಲ್ ಆಗಿ ಒಂದು ಕಾರಣ ಕೊಡ್ತಾರೆ, ಅಭಾವೋ ಅನುಮಾ ಪ್ರತ್ಯಕ್ಷಂಚ. ಅಂತರ್ಭಾವ ಮಾಡಬೇಕಾದ್ರೆ ಒಂದು ಕ್ರೈಟೀರಿಯಾ ಇಟ್ಕೋಬೇಕು ಯಾವಾಗ್ಲೂ ಕೂಡ. ಏನು ಕ್ರೈಟೀರಿಯಾ? ಏನ್ ಅಭಾವ ಅಲ್ಲ, ಪಾಪಾಭಾವ. ಪಾಪಾಭಾವ, ಪಾಪಾಭಾವ ಯಾವ್ದ್ರಿಂದ ಗೊತ್ತಾಯ್ತು ನಿಮಗೆ? ಆಗಮದಿಂದ ಗೊತ್ತಾಯ್ತು. ಆಕ್ಚುಲಿ ಏನಾಯ್ತು ನನಗೆ? ಅದು ಆಗಮನೆ ಆಯ್ತು, ಗೊತ್ತಾಯ್ತಲ್ಲ. ಆಗಮಜನ್ಯವಾದ ಅಭಾವ ಜ್ಞಾನವಾದ್ರಿಂದ ಬೇಸಿಕ್ ಪ್ರೂಫ್ ಆಗಮ ಹೊರತು ಬೇರೆ ಏನಂತ ಹೇಳಬಾರ್ದು, ಅದಕ್ಕೆ ಬೇರೆ ಪ್ರಮಾಣ ಹೇಳಕ್ ಹೋಗ್ಬಾರ್ದು. ಆಗಮ ಅಂದ್ರೆ ಆಗಮ ಅಷ್ಟೇ. ಈಗ ಪರಾಮರ್ಶೆ ಅಪರಾಮರ್ಶ ವಿಶೇಷ ಇಷ್ಟೆಲ್ಲ ತೋರಿಸ್ತಾ ಒಂದು ಜನರಲ್ ಲೂಡ್ ಹೇಳ್ಬಿಡ್ತಾರೆ. ಯಾವುದೇ ಪ್ರಮಾಣವನ್ನ ನಾವು ಸೇರಿಸಬೇಕು, ಎಲ್ಲಿ ಬಿಡಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಎಷ್ಟು ಮಾತು ನೆನಪಿರಬೇಕಿದ್ರೆ. ಪರಾಮರ್ಶ ಅಪರಾಮರ್ಶ ವಿಶೇಷ. ಪರಾಮರ್ಶ ಅಂದ್ರೇನು? ಯೋಚನೆ ಮಾಡೋದು. ಅಪರಾಮರ್ಶ ಅಂದ್ರೇನು? ಯೋಚನೆ ಮಾಡದೇ ಇರೋ. ಎಲ್ಲಿ ಯೋಚನೆ ಮಾಡೋ ಪ್ರೋಸೆಸ್ ಬರುತ್ತೋ ಅಲ್ಲಿ ಏನ್ ಸೇರ್ಕೊಂಡಿರುತ್ತೆ? ಅನುಮಾನ ಬಂದ್ಬಿಡ. ಅವರು ಕನ್ನಡದ ಅನುಮಾನ ಸಂಸ್ಕೃತ ಎರಡು ಬಂದ್ಬಿಡುತ್ತೆ. ಯೋಚನೆ ಮಾಡುತ್ತೆ ಅನುಮಾನ ಬಂದ್ರೆ ಯೋಚನೆ ಮಾಡ್ತಾನೆ. ಸಂಸ್ಕೃತ ಅನುಮಾನ ಬಂದ್ರೆ ಸಾಲ್ವಾಗುತ್ತೆ. ಕನ್ನಡ ಅನುಮಾನ ಬಂದ್ರೆ ಯೋಚನೆ ಶುರುವಾಯಿತು. ಸಂಸ್ಕೃತ ಅನುಮಾನ ಬಂದ ತಕ್ಷಣ ಯೋಚನೆ ಸರಿ ಹೋಯ್ತು ಅಷ್ಟೇ. ಇಲ್ಲಿ ಪ್ರತ್ಯಕ್ಷದಲ್ಲಿ ಏನಿಲ್ಲ, ಪರಾಮರ್ಶೆ ಇಲ್ಲ, ಯೋಚನೆ ಇಲ್ಲ, ನೋಡಿದ ತಕ್ಷಣ ಕಾಣ. ಸೊ ಪರಾಮರ್ಶೆ ಅಪರಾಮರ್ಶ, ಧೂಮ ಕಾಣಿಸ್ಲಿಕ್ಕೆ ಏನು ಪರಾಮರ್ಶೆ ಬೇಕಿಲ್ಲ, ಇದು ಧೂಮ ಅಷ್ಟೇನೆ. ಆದರೆ ಬೆಂಕಿ ಇದೆ ಮೇಲೆ ಏನ್ ಮಾಡ್ಬೇಕೀಗ? ಧೂಮ ಇದ್ಮೇಲೆ ಬೆಂಕಿ ಇರಲೇಬೇಕು. ಬೆಂಕಿ ಇಲ್ಲದೆ ಧೂಮ ಬರೋದಿಲ್ಲ. ಇಷ್ಟು ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ರೆ ಅನುಮಾನ ಫಂಕ್ಷನ್ ಮಾಡೋದಿಲ್ಲ. ಈ ಯೋಚನೆ ಮಾಡಿದ್ರೆ ಮಾತ್ರ ಮಾಡುತ್ತೆ. ಸೊ ಎಲ್ಲೆಲ್ಲಿ ಯೋಚನೆ ಮಾಡೋ ಪ್ರೋಸೆಸ್ ಕಾಣುತ್ತೇವೋ ಅಲ್ಲಿ ಏನ್ ತಿಳ್ಕೊಬೇಕು ನಾವು? ಅನುಮಾನ ತಿಳ್ಕೊಂಡ್ರೆ ಮುಗಿದು. ಎಲ್ಲಿ ಡೈರೆಕ್ಟ್ ಕಾಣುತ್ತೇವೋ ಎರಡರಲ್ಲಿ ಒಂದಾಗಿರ್ಬೇಕು. ಅದು ಒಂದು ಪ್ರತ್ಯಕ್ಷ ಆಗಬೇಕು, ಇಲ್ಲ ಆಗಮ ಆಗಬೇಕು. ಅದು ಇಂದ್ರಿಯಗಳ ಜನ್ಯವಾಗಿದ್ದಾಗ ಪ್ರತ್ಯಕ್ಷ, ಅದು ಶಬ್ದಜನ್ಯವಾದಾಗ ಆಗಮ. ಅಷ್ಟೇ, ಎಷ್ಟು ಸಿಂಪಲ್ ಇದು. ಮೂರು ತಗೊಂಡ್ಬಿಟ್ರೆ ಪರಾಮರ್ಶೆ ಅಪರಾಮರ್ಶೆ ವಿಶೇಷ ಅಷ್ಟೇ. ಇದು ಇದ್ದಾಗೆ ಅಷ್ಟೇ. ಆಕ್ಚುಲಿ ಇದು ಭೌತಿಕವಾದ ಏನಾಯ್ತು ಇನ್ನೂ ಹೇಳ್ಬಿಡ್ತಾರೆ. ಚಟಿತಿ ಅಚಟಿತಿ. ಚಟಿತಿ ಅಂದ್ರೆ ಇಮಿಡಿಯೇಟ್ ನಾಲೆಡ್ಜ್. ಇಮಿಡಿಯೇಟ್ ನಾಲೆಡ್ಜ್ ಧೂಮ ಕಾಣಿಸ್ತು ಏನದು? ಇಮಿಡಿಯೇಟ್ ನಾಲೆಡ್ಜ್. ಅಲ್ಲಿ ನಾವು ಬೆಂಕಿ ಇದೆ ಅಂತ ಹೇಳಿದ್ದು ಯಾವುದು? ಥ್ರೂ ಧೂಮ ಹೋಗ್ತೇವೆ ನಾವು, ಡೈರೆಕ್ಟ್ ಅಲ್ಲ, ಥ್ರೂ ಧೂಮ ಬೆಂಕಿ ಹೋಗ್ತೇವೆ. ಒಂದೇನಿದೆ ಅಲ್ಲಿ? ಮೀಡಿಯೇಷನ್ ಇದೆ. ಸೊ ಮೀಡಿಯೇಷನ್ ಬಂದ ತಕ್ಷಣ ಏನಾಗೋದಿಲ್ಲ, ಅದು ಪ್ರತ್ಯಕ್ಷ ಆಗೋ ಚಾನ್ಸೇ ಇಲ್ಲ. ಚಟಿತಿ ಜ್ಞಾನ ಅಂಬುದು ಪ್ರತ್ಯಕ್ಷ. ಯಾವುದು ಇಲ್ಲಿ ನೋಡಿ, ಇಲ್ಲಿ ಘಟ ಇಲ್ಲ, ಇದು ಪ್ರತ್ಯಕ್ಷ. ಇಲ್ಲಿದ್ರೆ ಕಾಣಬೇಕಾಗಿತ್ತು, ಇಲ್ಲ, ಇದೇನಿದು? ಅನುಮಾನ. ಯಾಕೆ ಸ್ಟೆಪ್ ಮುಂದೋದಾಗ್ಲೇನೆ ಈ ರೀತಿ ನಡ್ಕೊಂಡ್ಬಿಟ್ರೆ ಅನುಮಾನ ಎಲ್ಲಿ ಅಂತ ಅನುಮಾನ ಕರಿಬೇಕು ನಾವು. ಅನುಮಾನ ಅಂತ ಎಲ್ಲಿ ಕರಿಬೇಕು ಅಂತ ಅನುಮಾನ ಬರೋದೇ ಇಲ್ಲ, ಗೊತ್ತಾಯ್ತಾ? ಅನುಮಾನ ಎಲ್ಲಿ ಕರಿಬೇಕು ಅಂತೇಳಿ ಅನುಮಾನ ಬರೋ ಚಾನ್ಸೇ ಇರೋದಿಲ್ಲ, ಅಷ್ಟು ಕ್ಲಿಯರ್ ಆಗುತ್ತೆ. ಪ್ರತ್ಯಕ್ಷ ಎಲ್ಲಿ ಕರಿಬೇಕು? ಪರಾಮರ್ಶೆ ಅಪರಾಮರ್ಶೆ ವಿಶೇಷ. ಇದನ್ನ ಆಚಾರ್ಯ ಏನ್ ಮಾಡಿಬಿಟ್ರು ಅಂದ್ರೆ, ಇನ್ನು ಯಾರೇ ಎಷ್ಟೇ ಪ್ರಮಾಣ ತಂದ್ಕೊಡ್ರಿ, ಇಟ್ಟು ಯೋಚನೆ ಮಾಡಿಬಿಡಿ ಸಾಕು ಅಂತ ಹೇಳಿದ. ಪರಾಮರ್ಶೆ ಇದೆಯೋ ಇಲ್ವೋ? ಇದೇನಾಯ್ತು ಈಗ ಟೀಚಿಂಗ್ ಎಲ್ಲ ಹೇಳ್ತಾ ಹೋಗ್ಬಿಟ್ರೆ ಏನಾಗುತ್ತದು? ಕೊನೆವರೆಗೆ ಹೇಳ್ತಾನೆ ಇರಬೇಕಾಗುತ್ತೆ. ರೂಲ್ ಹೇಳ್ಕೊಟ್ರೆ ಏನಾಗುತ್ತಾಗ? ಎಜುಕೇಟ್ ಮಾಡಿದಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಪರಾಮರ್ಶೆ ಇದೆಯೋ ಸಿಂಪಲ್ ಆಗಿ ಹೇಳಿ, ಅದು ಪ್ರತ್ಯಕ್ಷ ಅಲ್ಲ, ಅನುಮಾನಾದಿ ರೂಪದಲ್ಲಿ ಸೇರುತ್ತೆ. ಪರಾಮರ್ಶೆ ಇಲ್ಲವೋ ಯಾವ್ದ್ರಲ್ಲಿ ಸೇರುತ್ತದೋ? ಪ್ರತ್ಯಕ್ಷದಲ್ಲಿ ಸೇರುತ್ತೆ. ಮುಗಿದೋಯ್ತು. ಏನು ಎಲ್ಲಿ ಎಲ್ಲಿ ಹೇಳಿದ್ದಾರೆ? ಹೌದು, ಪ್ರತ್ಯಕ್ಷಂಚ ಅಂತ ಹೇಳಿದ್ರೆ ಎರಡು ರೀತಿಯದು. ಒಂದು ಚಕಾರದ ಬಂದಿತ್ತಲ್ಲ, ಚಶಬ್ದಕ್ಕೆ ಎರಡಕ್ಕೆ ತಗೋಬೇಕು. ಅಭಾವ ಅನುಮಾ ಪ್ರತ್ಯಕ್ಷಂಚ ಅಂದ್ಬಿಟ್ರೆ ಅನುಮಾ ಪ್ರತ್ಯಕ್ಷ ಒಟ್ಟಿಗೆ ಆಗುತ್ತೋ ಅಂತ ಕೇಳಿದ್ರೆ ಅಲ್ಲ, ಕೆಲವೊಮ್ಮೆ ಅನುಮಾ ಕೆಲವೊಮ್ಮೆ ಪ್ರತ್ಯಕ್ಷ ಅಂತ ಚಾ ಒಂದರ್ಥ. ಇನ್ನೊಂದು ಚಾ ಎಲ್ಲಿ ಆಗಬಹುದು? ಅದು ಆಗಬಹುದಲ್ಲೂ ಆಗಬಹುದು. ಇನ್ನೊಂದು ಚಾ ಮೂರು ಸೇರಿಸ್ಬಿಟ್ರು. ಅಭಾವೋ ಅನುಮಾ ಪ್ರತ್ಯಕ್ಷಂಚ, ಪರಾಮರ್ಶೆ ಅಪರಾಮರ್ಶೆ ವಿಶೇಷ. ಯಥಾ ಘಟ್ರ ಘಟೋ ಅಸ್ತಿ ನವಾಯಿತಿ ಪರಾಮರ್ಶಪೂರ್ವಕಂ ಯೋಗ್ಯಾನುಪಲಬ್ಧಿ ರೂಪಂ ಘಟಾಭಾವ ಪ್ರಮಾಣ ಪ್ರವರ್ತತೆ ತದಾ ಅನುಮಾನೆ. ಇಲ್ಲಿ ಘಟ ಇದೆಯಲ್ಲೋ ಅಂತ ಸಂಶಯ ಬಂತು, ಅದು ತೀರ್ಮಾನ ಮಾಡಿಕೊಂಡ, ಅದು ಅನುಮಾನದ ಸೇರ್ಕೊಂಡ್ಬಿಡುತ್ತೆ. ಘಟೋತ್ರ ನಾಸ್ತಿ ಯೋಗ್ಯತ್ವೇ ಸತಿ ಅನುಪಲಭ್ಯಮಾನತ್ವಾದ್ ಗಜವತ್. ಇಲ್ಲಿ ಘಟ ಇಲ್ಲ, ಇದ್ರೆ ಕಾಣಲೇಬೇಕಾಗಿತ್ತು, ಆನೆ ಹಾಕಿ ಕಾಣುತ್ತಾ ಹಾಗೆ ಇದೇನಿದು ಅನುಮಾನ ಆಯ್ತಾ. ಯದಾ ನಮ್ಮನ್ನ ಮಾತಂತ ಬೆಸ್ಟೋ ಪ್ರಗತಿ, ಯಾರೋ ಹೇಳ್ತಾ ಇದ್ದೇ ಇದೆ ನೋಡುತ್ತೆ, ಇಲ್ಲ ಇಲ್ಲ ಅಂತ ಇವನು, ನೀನೇ ಬಂದು ನೋಡುವ ಕಾಣಿಸುತ್ತೆ ಅಂತ ಹೇಳ್ತಾ. ನನಗೆ ಕಂಡಿದ ಅಂತ ಹೇಳ್ಕೊಂಡು ನೀನೇ ಬಂದು ನೋಡಿ, ಈಗ ಇದ್ರೆ ಕಾಣಿಸ್ತಿತ್ತೋ ಇಲ್ವೋ ಈಗ ಗೊತ್ತಾಯ್ತಾ. ಅದೇನದು ಅನುಮಾನ ಫರವೇ ಬಂತಾಗ. ನಾವು ಯದಾ ಪುನರೇವಂ ಅಪರಾಮೃಶ್ಯ ಝಟಿತಿ ನಾಸ್ತಿ ಝಟಿತಿ ಅದಿಪಾಟ್ ಝಟಿತಿ ಅಂದ್ರೆ ಏನು, ಅಟ್ ಒನ್ ಇಮಿಡಿಯೇಟ್ ನಾಸ್ತಿ ಘಟ ಐತಿ ಪ್ರವರ್ತತೆ ಪ್ರತ್ಯಕ್ಷ ಐತಿ ನ ವಿರೋಧ. ಸೊ ಆಚಾರ್ಯರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಪರಾಮರ್ಶ ಅಪರಾಮರ್ಶ ಭೇದಾತ್ ಅಂತ ಹೇಳಿದ್ರಿಂದ ಡೌಟ್ ಇಲ್ಲ. ಅಯಚ್ಚ ಬಹಿರೇವ ವಿಭಾಗೋ ಮತ್ತು ಸುಖಾದ್ಯಭಾವ ಪ್ರಮಾಣೆ, ಇದು ಸುಖಾದ್ಯಭಾವ ಸಾಕ್ಷಿಣ ಸುಖಾದಿ ಸ್ವರೂಪೇ ನಿಶ್ಚಯ ರೂಪತ್ವೇನ ಪರಾಮರ್ಶ ಅಭಾವ. ಮತ್ತೊಂದು ನೋಟ್ ಕೊಟ್ಟು ಇದೆಲ್ಲ ವಿಚಾರ ಎಲ್ಲಿ ಅಂದ್ರೆ ಬಹಿರೇವ ಹೊರಗಿನ ವಸ್ತುಗಳಿಗೆ ಮಾತ್ರ ಇಷ್ಟೆಲ್ಲ ಹೇಳಿದ್ದು ನಾವು, ಇನ್ನೂ ಕೆಲವು ಪದಾರ್ಥಗಳಿವೆ. ಈಗ ಸುಖ ಇಲ್ಲ ದುಃಖ ಇಲ್ಲ ಅಂತ ನಿಮಗೆ ಬರುತ್ತೆ, ಇದ್ಯಾವ್ದ್ರಲ್ಲಿ ಸೇರಿಸ್ಬೇಕು ನಾವು? ಸಾಕ್ಷಿ ಸೇರಿದ್ದು, ಹೊರಗಿನ ಯಾವುದಕ್ಕೂ ಗೊತ್ತಾಗೋದಿಲ್ಲ. ಸುಖ ಇಲ್ಲ ದುಃಖ ಇಲ್ಲ ಯಾವ್ದಕ್ಕೆ ಗೊತ್ತಾಗಬೇಕು? ಅದು ಯಾವ ಪ್ರಮಾಣಕ್ಕೂ ಗೊತ್ತಾಗಬೇಕು, ಸಾಕ್ಷಿಗೆ ಒಂದೇ ಗೊತ್ತಾಗುತ್ತೆ. ಡಾಕ್ಟರ್ ಕೂಡ ಔಷಧಿ ಕೊಟ್ಟ ಹೇಗಿದೆ ಅಂತ ಕೇಳ್ತಾರೆ, ಸಾಕ್ಷಿ ಗೊತ್ತಾಗೋದಿಲ್ಲ. ಅದು ಹೇಗಿದೆ ಈಗ ಗೊತ್ತಾನೆ, ಯಾರಿಗೆ ಸೇರ್ಬೇಕದು? ಸಾಕ್ಷಿ ವಿಚಾರ, ಇವ್ರಿಗೆ ಯಾರಿಗೂ ಗೊತ್ತಾಗ ಸಾಧ್ಯನೇ ಇಲ್ಲ. ಅನುಭವ ಏನದು? ಅನುಭವ ಕೂಡ ಪ್ರತ್ಯಕ್ಷನೇ, ಸಾಕ್ಷಿ ಪ್ರತ್ಯಕ್ಷ ಅಂತಾರೆ ಅದಕ್ಕೆ. ಯಾತಕ್ಕೆ ಸಪರೇಟ್ ಮಾಡಿದ್ರು ಅಂದ್ರೆ ಉಳಿದವರಿಗೆ ಅರ್ಥ ಆಗಿಲ್ಲ, ಅದು ಸಾಕ್ಷಿ ಪ್ರತ್ಯಕ್ಷ ಉಳಿದವರೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋದು ಬರೋದಿಲ್ಲ, ಆದ್ರಿಂದ ಇಲ್ಲೂ ಮಿಸ್ ಮಾಡಬೇಡಿ ಅಂತ ಹೇಳಿದ್ರು ಅಷ್ಟೇ. ಬಾಹ್ಯ ಪ್ರತ್ಯಕ್ಷ ಇನ್ನೊಂದು ರೀತಿ ಮಾಡಕ್ ಬರುತ್ತೆ, ಬಾಹ್ಯ ಪ್ರತ್ಯಕ್ಷ ಆಂತರಿಕ ಪ್ರತ್ಯಕ್ಷ ಅಂತ ಮಾಡಿದ್ರೆ ಇವೆಲ್ಲ ಬಾಹ್ಯ ಪ್ರತ್ಯಕ್ಷ. ಸಾಕ್ಷಿ ಪ್ರತ್ಯಕ್ಷ ಏನದು? ಆಂತರಿಕ ಪ್ರತ್ಯಕ್ಷ. ಅದಕ್ಕೆ ಇಷ್ಟು ಕೂಡ ಮಾತಾಡಿದ್ದು ಯಾವ್ದ್ರ ಬಗ್ಗೆ? ಬಾಹ್ಯ ಪ್ರತ್ಯಕ್ಷದ ಬಗ್ಗೆ ಅಂತ ತಿಳಿಸಿದ್ರು. ಅಲ್ಲಿಗಿರಲಿ, ಇನ್ನು ಅಂತರ ಮಾಡೋದು ಬಹಳಷ್ಟು ಇದೆ. ನಾಳೆ ಪಾಠ ಇರೋದಿಲ್ಲ, ಪಾಠ್ಯ ಮತ್ತೆ ಸ್ವಲ್ಪ ಊರಲ್ಲಿರೋದೆಲ್ಲ ಪಾಠ ಇರೋದಿಲ್ಲ. ಮತ್ತೆ ಪಾಠ ಇರೋದು ಎಂದು ಅಂದ್ರೆ 13ನೇ ತಾರೀಕು, ಅವತ್ತು ಬರೋದು ಲೇಟ್ ಆಗುತ್ತೆ, ಬಟ್ ಭಾನುವಾರ ಅವತ್ತು, ಅದರಿಂದ ಅವತ್ತು 13 ಭಾನುವಾರ ಸ್ವಲ್ಪ ಲೇಟ್ ಆಗುತ್ತಲ್ಲ, ಆಗಬಹುದು ಅಷ್ಟೇನೆ. ಅದಕ್ಕೆ 8:00 ಬೇಡ, ಅವತ್ತು 8:00 ಇರಲಿ, ಮುಂದಿನ ಭಾನುವಾರ 8:00 ಪಾಠ ಇರುತ್ತೆ. ಇಟ್ಸ್ 13. ಈಗ ನಮಸ್ಪರಸ್ಮೈ ಪುರುಷಾಯ ಭೂಯತೇ ಸದುರ್ಧವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ.